ಕಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ ನಿತ್ಯಾ ಸಿದ್ಧಾಂತದುದ್ಧಾಂತ ವಿಧ್ವಂಸವಿಲಕ್ಷಣಃ ಜಯತೀರ್ಥಾಖ್ಯತ ನಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪೋಯಂ ಪ್ರತ್ಯುತ್ತಿ ಗಜಕೇಸರಿ ವ್ಯಾಸತೀರ್ಥ ಗುರುಭೂಯಾತ್ ಸ್ಮೃತಿಷ್ಟಕಸಿದ್ಧಯೇ ತಪೋವಿದ್ಯಾವಿರಕ್ತ್ಯಾದಿ ಸದ್ಭೋಗಾಕರಾನಹಂ ವಾದಿರಾಜಗುರು ಮುಂದೆ ಹೈಗ್ರೀವದಾಶಿಯಾನ್ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭದತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದ್ರೀವರೇಂದ್ರವೇ ಶ್ರೀರಾಘವೇಂದ್ರವೇ ನಮೋ ಚಿಂತೆಯಾಳವೇ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕ್ತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಿಂತ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಭಗವದ್ಗೀತೆ 7ನೇ ಅಧ್ಯಾಯ ಮಾಡ್ತಾ ಬಂದಿದ್ದೀವಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯ, ಇದರಲ್ಲಿ ನಾವು 8ನೇ ಶ್ಲೋಕದವರೆಗೂ ಆಯಿತು. ಅಲ್ಲಿವರೆಗೂ ಭಾಷೆ ತಾತ್ಪರ್ಯ ವಿವೃತ್ತಿವೆಲ್ಲವನ್ನು ನೋಡಿದ್ದೀವಿ. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶೂರ್ಯೋ ಪ್ರಣವ ಸರ್ವವೇದೇಶು ಶಬ್ದ ಖೇ ಪೌರುಷಂ ಋಷು ಅನ್ನುವ ಶಬ್ದ. ಭಗವಂತ ಹಾಗಾದರೆ ನೀರಿನಲ್ಲಿ ಕೂಡ ಇರುವಂತಹ ರಸತ್ವವನ್ನು, ಅಂದ್ರೆ ಎಲ್ಲದಕ್ಕೂ ರಸತ್ವವನ್ನು ಕೊಡುವವನಾಗಿದ್ದಾನೆ ಅಂತ ಹೇಳಿ ಅದರ ಒಳಗಿನ ಅರ್ಥ ಭಾಷೆ ತಾತ್ಪರ್ಯಗಳ ಮೂಲಕವಾಗಿ ನೋಡಿದ್ದೀವಿ. ರಸ, ರಸನ, ನಾಲಿಗೆ ಮುಂತಾದವೆಲ್ಲ ಕೂಡ ಎಲ್ಲದರ ಒಳಗೂ ನಿಂತು ಭಗವಂತ ನಮಗೆ ನೀರಿನ ಒಳಗಿರುವ ಭಗವದ್ ರೂಪಗಳು, ನಾಲಿಗೆ ಒಳಗಿರುವ ಭಗವದ್ ರೂಪಗಳು, ನಮಗೆ ಆ ನೀರಿನ ರುಚಿ ಬರುವಂತೆ ಮಾಡುವಂತ ಶಕ್ತಿ ಭಗವಂತ ಒಬ್ಬನಿಗೆ ಇದೆ. ಆ ಅಭಿಮಾನಿ ದೇವತೆಗಳ ಮೂಲಕವಾಗಿ ಅಭಿಮಾನಿ ದೇವತೆಗಳನ್ನು ಸಹಿತ ಅವನೇ ನಿಯಮನ ಮಾಡ್ತಾನೆ ಅಂತ ಅದು ನೋಡಿದ ಮೇಲೆ ನೆಕ್ಸ್ಟ್ ಪದ್ಯ 9ನೇ ಪದ್ಯ, ಪುಣ್ಯೋಗಂಧ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಶು ತಪಶ್ಚಾಸ್ಮಿ ತಪಸ್ವಿಷು ಅಂತ ಹೇಳಿ ಇದು ಒಂದು ಪದ್ಯ. ಇದಕ್ಕೇನಂತ ಹೇಳಿದ್ರೆ ಪುಣ್ಯೋಗಂಧ ಪೃಥಿವ್ಯಾಂ, ಪೃಥಿವಿಯಲ್ಲಿರುವ ಪುಣ್ಯಗಂಧ ನಾನೇ ಆಗಿದ್ದೀನಿ. ಅಸ್ಮಿ ಅಸ್ಮಿ ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದಂತಹ ವಿಷಯ ಜ್ಞಾನ. ಇದು ನೋಡ್ರಿ, ಇದು ಜ್ಞಾನ ವಿಜ್ಞಾನ ಯೋಗ. ಸೊ ಭಗವಂತನ ವಿಶೇಷವಾದ ಅಂಶಗಳನ್ನು, ಭಗವಂತನ ಮಹಿಮೆ, ಅವನು ಸರ್ವೋತ್ತಮ ಸರ್ವೋತ್ಕೃಷ್ಟ ಇದೆಲ್ಲ ಹೇಳಿ ಆಯ್ತು. ಹಾಗೆ ಸರ್ವೋತ್ತಮ ಆಗಿದ್ದಾನೆ, ತಾರತಮ್ಯಾನುಸಾರವಾಗಿಯೂ ಅವನ ವಿಶೇಷವಾದ ರೂಪಗಳಿಂದಲೂ ಅವನ ವಿಶೇಷವಾದ ಮಹಿಮೆಯನ್ನು ನಾವು ಹೇಗೆ ತಿಳ್ಕೋಬೇಕು ಅನ್ನುವುದನ್ನು ತಿಳಿಸಿಕೊಡುವುದಕ್ಕಾಗಿ ಹೊರಟಿರುವಂತಹ ಅಧ್ಯಾಯ ಇದು. ಆ ಕಾರಣದಿಂದ ಇಲ್ಲಿ ಹೇಳ್ತಾ ಇರುವ ವಿಷಯ, ಭಗವಂತ ಹೇಳ್ತಾ ಇದ್ದಾನೆ, ನಾನು ಪುಣ್ಯಗಂಧ, ಪೃಥ್ವಿಯಲ್ಲಿರೋ ಪುಣ್ಯಗಂಧನ ಅಂದ್ರೆ ಏನು, ಪೃಥ್ವಿಯಲ್ಲಿ ಯಾವ ಯಾವ ಸುಗಂಧವಿದೋ ಆ ಸುಗಂಧವೆಲ್ಲವೂ ನಾನೇ ಆಗಿದ್ದೀನಿ ಅಂತ ಹೇಳ್ತಾನೆ. ಸುಗಂಧವನ್ನುವುದು ಪ್ರಾಕೃತವಾದದ್ದು, ಫ್ರಾಗ್ರೆನ್ಸ್, ಅದು ಪ್ರಾಕೃತವಾದದ್ದು. ಭಗವಂತ ಅಪ್ರಾಕೃತನಾದವನು, ಅಪ್ರಾಕೃತನಾದ ಭಗವಂತ ನಾನು ಪ್ರಾಕೃತನಾದ ಸುಗಂಧ ಫ್ರಾಗ್ರೆನ್ಸ್ ಅಂತ ಹೇಗೆ ಹೇಳ್ತಾ ಇದ್ದಾನೆ ಅಂತ ಸಂಶಯ ಬರುತ್ತೆ. ಅಷ್ಟೇ ಅಲ್ಲದೆ ತೇಜಸ್ಚಾಸ್ಮಿ ವಿಭಾವಸವು ಅಂತ ಹೇಳಿ ಹೇಳಿದರೆ ಮತ್ತೆ ಇದು ಕೂಡ ಬೆಂಕಿಯಲ್ಲಿ ಆಗಲಿ ಯಾವ್ಯಾವ ತೇಜಸ್ಸಿನ ಶಬ್ದ ವಸ್ತುಗಳು ಯಾವುವೋ ಅದರಲ್ಲಿರುವಂತಹ ಸುಡುವಂತಹ ಶಕ್ತಿ ತೇಜ ಚ ಅಸ್ಮಿ ವಿಭಾವಸೌ. ವಿಭಾವಸೌ ಅಂದ್ರೆ ಪ್ರಕಾಶಮಾನವಾಗಿರುವಂತಹ ಪ್ರಕಾಶಿಸುವಂತಹ ವಸ್ತುಗಳು, ಬೆಂಕಿ ಮುಂತಾದವುಗಳಲ್ಲಿ ಇರುವಂತಹ ಸುಡುವ ಶಕ್ತಿ ತೇಜಸ್ಸು ನಾನೇ ಆಗಿದ್ದೀನಿ. ಅದು ಪ್ರಾಕೃತವಾದದ್ದೇ, ಭಗವಂತ ಅಪ್ರಾಕೃತ, ನಾನಾಗಿದ್ದೀನಿ ಅಂದ್ರೆ ಏನು. ಅಷ್ಟೇ ಅಲ್ಲದೆ ಜೀವನಂ ಸರ್ವಭೂತೇಶು, ಈ ಸಮಸ್ತ ಪ್ರಾಣಿಗಳಲ್ಲಿರುವ ಜೀವನವು ನಾನೇ ಆಗಿದ್ದೀನಿ. ತಪಶ್ಚಾಸ್ಮಿ ತಪಸ್ವಿಷು, ತಪಸ್ವಿಗಳಲ್ಲಿರುವ ತಪಸ್ಸು ನಾನೇ ಆಗಿದ್ದೀನಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ನಾವು ಮುಂದೆ ನೋಡಿದಂತೆ ಕೆಲವು ಕಡೆ ಅಭೇದ ವಚನಗಳನ್ನು ಹೇಳಿದಾಗ, ಆ ಅಭೇದ ವಚನ ಅಂದ್ರೆ ನಾನೇ ಇದಾಗಿದ್ದೀನಿ ಅಂತ ಹೇಳಿದಾಗ ಆ ಅಭೇದ ವಚನಗಳ ಉದ್ದೇಶ ಏನು, ಮೂಲ ಭಾವ ಏನು ಅಂತ ನಾವು ತಿಳ್ಕೋಬೇಕು. ಲುಕ್ ಎಟ್ ದಸ್, ಐ ಆಮ್ ಸೋ ಅಂಡ್ ಸೋ ಕಂಪನಿ ಅಂತ ಹೇಳಿದ್ರೆ ನಾನು ಆ ಕಂಪನಿಯ ಚೇರ್ಮನ್ ಆಗಿದ್ದೆ, ಐ ಆಮ್ ಸೋ ಅಂಡ್ ಸೋ ಕಂಪನಿ ಅಂತ ಹೇಳ್ಕೊಳ್ತಾನೆ. ಅಂದ್ರೆ ನಾನು ಆ ಕಂಪನಿ ಚೇರ್ಮನ್ ಆಗಿದ್ದೀನಿ, ನಿಯಾಮಕನಾಗಿದ್ದೀನಿ ಅಂತ ಹೇಳುವ ಉದ್ದೇಶ, ದಟ್ ಈಸ್ ದ ಪರ್ಪಸ್. ಹಾಗೆ ಭಗವಂತನ ನಿಯಾಮಕತ್ವವನ್ನು ತಿಳಿಸುವಂತಹದ್ದು ಇಲ್ಲಿ ಮುಖ್ಯವಾದ ಉದ್ದೇಶ. ಪುಣ್ಯಗಂಧ ಪೃಥ್ವಿಯಲ್ಲಿ ಭೂಮಿಯಲ್ಲಿರುವ ಪುಣ್ಯಗಂಧ ನಾನಾಗಿದ್ದೀನಿ ಅಂತ ಹೇಳುವುದರ ಉದ್ದೇಶ ಎರಡು ವಿಧವಾದ ಉದ್ದೇಶಗಳು. ಒಂದು ಪ್ರಾಕೃತವಾದ ಪುಣ್ಯಗಂಧ ಯಾವುದಿದೆ ಅಂದ್ರೆ ಸುಗಂಧ ಸೌಗಂಧ್ಯ, ಒಳ್ಳೆ ಸುವಾಸನೆ ಬರುವಂತಹದ್ದು, ಫ್ರಾಗ್ರೆನ್ಸ್ ಅಂತ ಯಾವ್ದಿದೆ ಅದು ನಾನಾಗಿದ್ದೀನಿ ಅಂದ್ರೆ ಅದನ್ನು ನಾನು ನಿಯಮನ ಮಾಡ್ತೀನಿ ಅಂತ ಒಂದು. ಭಗವಂತ ಶ್ರೀಕೃಷ್ಣನೇ ಅದರ ನಿಯಾಮಕನಾಗಿದ್ದಾನೆ. ಅದನ್ನು ನಿಯಮನ ಮಾಡುವ ಅಭಿಮಾನಿ ದೇವತೆಗಳಿಗೂ ನಿಯಾಮಕನಾಗಿದ್ದಾನೆ. ಸ್ವತಂತ್ರ ನಿಯಾಮಕನ ಅವನೊಬ್ಬನೇ, ಮಿಕ್ಕವರು ಅಸ್ವತಂತ್ರ ನಿಯಾಮಕರಿರಬಹುದು. ಅವನನ್ನು ಅಭಿಮಾನಿಗಳಂತ, ಅಭಿಮಾನಿ ದೇವತೆಗಳಂತ ಕರೀತೀವಿ. ಸೊ ಈ ವಿಧವಾಗಿ ಅದನ್ನು ತಾನು ನಿಯಮನ ಮಾಡ್ತೀನಿ ಅಂತ ಒಂದು. ಎರಡನೇದಾಗಿ ಅದನ್ನು ಭೋಗಿಸುವವನು ನಾನೇ, ಭಗವಂತನೇ ಅದನ್ನು ಭೋಗ ಮಾಡ್ತಾನೆ ಅಂತ ಹೇಳುವುದು. ಆ ಕಾರಣದಿಂದಲೂ ನಾವು ಇದನ್ನು ತಿಳಿಸ್ಕೋಬೇಕಾಗಿದ್ದು, ಭಗವಂತ ಭೂಮಿಯಲ್ಲಿರುವ ಪುಣ್ಯಗಂಧ ನಾನಾಗಿದ್ದೇನೆ, ಅದರ ನಿಯಾಮಕನಾಗಿದ್ದೀನಿ, ಅದನ್ನು ನಾನು ಭೋಗ ಮಾಡ್ತಾ ಇದ್ದೀನಿ, ಅದರ ಭೋಕ್ತ ನಾನಾಗಿದ್ದೀನಿ. ಆದರೆ ಅದು ಪ್ರಾಕೃತವಾದದನ್ನು ಭಗವಂತ ಭೋಗಿಸುವುದು ಹೇಗೆ ಅಂದ್ರೆ, ಅದು ಅದರಲ್ಲಿರುವ ಪ್ರಾಕೃತ ಸುಗಂಧವನ್ನು ನಾವು ಸ್ಮೆಲ್ ನೋಡ್ಬಿಟ್ಟು ಆಹಾ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವು ವಿ ಎಂಜಾಯ್ ದ ಫ್ರಾಗ್ರೆನ್ಸ್, ಹಾಗೆ ದೇವರು ಆ ವಾಸನೆ ನೋಡಿಬಿಟ್ಟು ಎಂಜಾಯ್ ಮಾಡ್ತಾನ ಅಂದ್ರೆ ಇಲ್ಲ, ಅದು ಪ್ರಾಕೃತ ಸುಖವನ್ನು ಕೊಡುವಂತಹದ್ದು. ಭಗವಂತನಿಗೆ ಯಾವ ಸುಖವೂ ಬೇಕಾಗಿಲ್ಲ. ಅವನು ಭೋಗ ಮಾಡುವುದು ಯಾಕೆ ಅಂತ ಹೇಳಿದರೆ, ಆ ವಸ್ತುಗಳಿಗೆ ನಿಯಾಮಕತ್ವವನ್ನು ಕೊಡುವುದು ಅಂದ್ರೆ ನಿಯಮನ ಮಾಡುವುದಕ್ಕಾಗಿ ಭಗವಂತ ಅವನು ನಿಯಾಮಕನು ಅಂತ ತಿಳಿಸುವುದಕ್ಕಾಗಿ ಒಂದು. ಎರಡನೇದಾಗಿ ಅದರಿಗೆ ಅಸ್ತಿತ್ವ, ತಾನು ಭೋಗ ಮಾಡಿದರೆ, ಭೋಗ ಮಾಡುವುದಂದ್ರೆ ಪ್ರಾಕೃತ ಭೋಗವಲ್ಲ, ಆ ಪ್ರಾಕೃತವಾದ ಸುಗಂಧ ವಸ್ತುಗಳಲ್ಲಿ ಹೂವಾಗಲಿ ಯಾವುದೇ ಸುಗಂಧ ವಸ್ತುಗಳು, ಶುಭಕರವಾದ ವಸ್ತುಗಳನ್ನು ಭಗವಂತ ಆ ಶುಭಕರತ್ವವನ್ನು ಕೊಡ್ತಾ ಇದ್ದಾನೆ. ಅದರನಲ್ಲಿರುವಂತಹ ಅಸ್ಥೂಲವಾದ ಅಂದ್ರೆ ಸೂಕ್ಷ್ಮವಾದ, ಸ್ಥೂಲವಾದ ಪ್ರಾಕೃತವಾದ ಸುಗಂಧದ ಒಳಗಿರುವಂತಹ ನಮ್ಮ ಕಣ್ಣಿಗೆ ಕಾಣಿಸುವುದು ಇಲ್ಲ, ನಮ್ಮ ಮೂಗಿಗೂ ಗೋಚರಿಸುವುದು ಇಲ್ಲ, ಅಂತಹ ಸೂಕ್ಷ್ಮವಾದಂತಹ ನಮಗೆ ಊಹೆ ಮಾಡಲಿಕ್ಕೂ ಸಾಧ್ಯವಾಗದೇ ಇರುವಂತಹ ಅತಿಸೂಕ್ಷ್ಮತರವಾದ ಅಪ್ರಾಕೃತವಾದ ಯಾವ ಪುಣ್ಯ ಗಂಧ ಸುಗಂಧ ಯಾವುದು ಇದೋ, ಅಂದ್ರೆ ಎಲ್ಲ ಪ್ರಾಕೃತವಾದ ಒಂದೊಂದು ವಸ್ತುವಿಗೂ ಕರೆಸ್ಪಾಂಡಿಂಗ್ ಆಗಿ ಅಪ್ರಾಕೃತವಾದ ಒಂದು ವಸ್ತು ಇರುತ್ತೆ. ಹೀಗೆ ಅಪ್ರಾಕೃತವಾದ ಆ ಸುಗಂಧದ ಅಂದ್ರೆ ಸೂಕ್ಷ್ಮವಾದ ಗಂಧವನ್ನು ನಾನು ಅನುಭವಿಸುತ್ತಾ ಇದ್ದೀನಿ, ಭೋಗಿಸ್ತಾ ಇದ್ದೀನಿ, ಅದು ಕೂಡ ನನಗೆ ಸುಖ ಬೇಕಂತ ನಾನು ಭೋಗಿಸ್ತಾ ಇಲ್ಲ, ಅದಕ್ಕೂ ಅಸ್ತಿತ್ವವನ್ನು ಕೊಡುವುದಕ್ಕಾಗಿ ನಾನು ಭೋಗಿಸುವುದರಿಂದ ಅದಕ್ಕೆ ಅಸ್ತಿತ್ವ ಬರುತ್ತೆ, ಆ ಕಾರಣದಿಂದ ನಾನು ಅದನ್ನು ಭೋಗಿಸ್ತಾ ಇದ್ದೀನಿ ಅಂತ ಪರಮಾತ್ಮ ಹೇಳುವುದು ಅದರ ಉದ್ದೇಶವಾಗಿದೆ. ಈ ಎರಡು ಕಾರಣಗಳಿಂದ ಅಭೇದ ಮುಕ್ತಿ. ನಾನೇ ಪುಣ್ಯಗಂಧದ, ನಾನೇ ಪುಣ್ಯಗಂಧದ ಪ್ರಾಕೃತ ಪುಣ್ಯಗಂಧದ ನಿಯಾಮಕ, ಪ್ರಾಕೃತ ಪುಣ್ಯಗಂಧ ಒಳಗಿರುವ ಸೂಕ್ಷ್ಮವಾದ ಗಂಧವನ್ನು ಕೂಡ ನಾನೇ ನಿಯಮನ ಮಾಡುವುದು, ಭೋಗಿಸ್ತಾ ಇದ್ದೀನಿ ಅಂದ್ರೆ ಆ ಸೂಕ್ಷ್ಮವಾದ ಅಪ್ರಾಕೃತವಾದ ಸುಗಂಧವನ್ನು ಭೋಗಿಸುವ ಸಾಮರ್ಥ್ಯ ಯಾರಿಗೂ ಬೇರೆಯವರಿಗಿಲ್ಲ. ಆ ಕಾರಣದಿಂದ ಅದನ್ನು ಭಗವಂತ ಹೇಳ್ತಾ ಇದ್ದಾನೆ. ಹಾಗೆ ತೇಜಸ್ಚಾಸ್ಮಿ ಭಾವಸೌ ಅಂದ್ರೆ ಬೆಂಕಿಯಲ್ಲಿರುವ ಸುಡುವ ಶಕ್ತಿ, ಅದು ಕೂಡ ಅದು ಪ್ರಾಕೃತವಾಗಿದ್ದರೂ ಆ ಅಗ್ನಿಗೆ ಸುಡುವ, ನಾವು ಉಪನಿಷತ್ತಿನಲ್ಲೆಲ್ಲ ನೀವು ವೃತ್ತಾಂತ ಕೇಳಿರಬಹುದು. ಹಾಗಾದರೆ ಯಕ್ಷ ರೂಪದಲ್ಲಿ ಭಗವಂತ ಹೋಗಿ ತಾನು ಎಲ್ಲ ದೇವತೆಗಳನ್ನು, ಅಗ್ನಿ ಪ್ರವಾಹವಾಯು ಮುಂತಾದ ದೇವತೆಗಳನ್ನು ಪರೀಕ್ಷೆ ಮಾಡ್ತಾನೆ. ಅವರಿಗೆ ಆ ಒಂದು ಹುಲ್ಲು ಕಡ್ಡಿ ಇತ್ತು ಸುಡುವಂದರೂ ಅಗ್ನಿಗೆ ಸುಳ್ಳಕ್ಕಾಗೋದಿಲ್ಲ, ಪ್ರವಾಹವಾಯಿಗೆ ಅದನ್ನು ದೂರ ತಳ್ಳುವುದಕ್ಕೂ ಆಗೋದಿಲ್ಲ. ಹೀಗಿರುವಾಗ ಆ ಭಗವಂತ ತೋರಿಸಿಕೊಡ್ತಾನೆ, ಆ ಪ್ರವಾಹವಾಯು ಒಳಗಿರುವ ಶಕ್ತಿ ನಾನೇ, ಆ ಅಗ್ನಿಯ ಒಳಗಿರುವ ಶಕ್ತಿಯು ನಾನೇ, ಅವರಿಗೆ ಆ ಶಕ್ತಿಯನ್ನು ಸುಡುವ ಶಕ್ತಿ ಕೊಡುವವನು ನಾನು ಅಂತ ತೋರಿಸಿಕೊಟ್ಟ ಭಗವಂತ. ಆ ಭಾವನೆಯನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ತೇಜಸ್ತಾಸ್ಮಿ ಭಾವಸೋ, ಬೆಂಕಿ ಒಳಗೆ ಇರುವ ಬೆಂಕಿಯ ಸುಡುವ ಶಕ್ತಿ ಕೊಡುವವನು ನಾನೇ ಆ ಬೆಂಕಿಗೆ. ಅಷ್ಟೇ ಅಲ್ಲದೆ ಎಲ್ಲ ಸುಡುವ ಶಕ್ತಿಗಳು ಯಾವುದಿದೋ ಅದರ ಒಳಗೆ ಅಂತರ್ಗತವಾಗಿರುವ ಅಪ್ರಾಕೃತವಾದಂತಹ ಸೂಕ್ಷ್ಮವಾದ ಆ ತೇಜಸ್ಸು ಯಾವುದಿದೋ, ಈ ಪ್ರಾಕೃತವಾದ ತೇಜಸ್ಸಿನ ಒಳಗಿರುವ ಸೂಕ್ಷ್ಮವಾದ ತೇಜಸ್ಸನ್ನು ನಾನು ಭೋಗ ಮಾಡ್ತಾ ಇದ್ದೀನಿ. ಭೋಗ ಮಾಡುವುದಂದ್ರೆ ಅದೇ ಭಗವಂತನಿಗೆ ಅನ್ನರೂಪದಲ್ಲಿ ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನಷ್ಟೇ, ಅದು ಅವನಿಗೆ ಬೇಕಾಗಿಲ್ಲ, ಸ್ವೀಕಾರ ಮಾಡ್ತಾನಷ್ಟೇ. ಹೀಗೆ ಭಗವಂತ ಮಾಡ್ತಾ ಇದ್ದಾನೆ. ಹಾಗೆ ಜೀವನಂ ಸರ್ವಭೂತೇಶು, ಎಲ್ಲ ಪ್ರಾಣಿಗಳಲ್ಲಿರುವ ಜೀವನವನ್ನು ನಿಯಮನ ಮಾಡ್ತಾ ಇದ್ದೀನಿ. ಆ ಜೀವನದ ಒಳಗಿರುವ ಸೂಕ್ಷ್ಮವಾದ ಅಂಗ ಯಾವುದಿದೋ ಅದನ್ನು ನಾನು ಭೋಗ ಮಾಡ್ತಾ ಇದ್ದೀನಿ, ಭುಕ್ತನಾಗಿದ್ದೀನಿ ಅಂತೇಳಿ ತಪಸ್ವಿಗಳಲ್ಲಿರುವ ತಪಸ್ಸು, ಅವರಿಗೆ ತಪಸ್ಸು ಮಾಡುವ ಶಕ್ತಿ ನಾನು ಕೊಟ್ಟರೆ ಇದೆ, ಕೊಡದಿದ್ದರೆ ಇಲ್ಲ. ಎಲ್ಲ ತಪಸ್ವಿಗಳ ಒಳಗಿರುವ ತಪಶಕ್ತಿ ನಾನೇ ಆಗ ಅಂದ್ರೆ ಅದನ್ನು ನಿಯಮನ ಮಾಡುವವನು ನಾನಾಗಿದ್ದೀನಿ. ಆ ತಪಶಕ್ತಿಯ ಒಳಗೆ ಸೂಕ್ಷ್ಮವಾದ ತಪಶಕ್ತಿ ಯಾವುದಿದೋ ಅಸ್ಥೂಲವಾದದ್ದು ಅಂದ್ರೆ ಅಪ್ರಾಕೃತವಾದದ್ದು, ಸೂಕ್ಷ್ಮವಾದದ್ದು, ಸ್ಥೂಲವಾಗದೇ ಇರುವಂತಹ ತಪಶಕ್ತಿಯನ್ನು ನಾನು ಭೋಗ ಮಾಡ್ತಾ ಇದ್ದೀನಿ ಅಂತೇಳಿ ಭಗವಂತ ಹೇಳ್ತಾ ಇದ್ದಾನೆ. ಇವೆಲ್ಲವೂ ಹೇಳಿದಾಗ ನಮಗೆ ಬರುವಂತಹ ಸಂಶಯಗಳು, ಕೆಲವು ಸಂಶಯಗಳನ್ನು, ಆ ಸಂಶಯಗಳನ್ನು ಮುಂದೆ ಇಟ್ಟು ಆ ಸಂಶಯಗಳ ಪರಿಹಾರಗಳನ್ನು ಕೂಡ ಭಾಷ್ಯದಲ್ಲಿ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಏನು ಸಂಶಯಗಳು ನಮಗೆ ಬರುತ್ತೆ, ಆ ಸಂಶಯಗಳಿಗೆ ಪರಿಹಾರವೇನು ಅಂತ ಆಚಾರ್ಯರು ಭಾಷ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಪುಣ್ಯೋ ಗಂಧ ಇತಿ ಭೋಗ ಅಪೇಕ್ಷೆಯ ಚ ತಥಾಹಿ ಶ್ರುತಿ ಅಂತೇಳಿ, ಭಗವಂತ ಸುಗಂಧವನ್ನು ಮಾತ್ರ ಭೋಗ ಮಾಡ್ತಾ ಇದ್ದಾನೆ, ದುರ್ಗಂಧ ಭೋಗ ಮಾಡ್ತಾ ಇಲ್ಲ. ಸೊ ಇದನ್ನು ಹೇಳುವುದಕ್ಕಾಗಿ ಹೇಳಿ ಸುಗಂಧ ಪುಣ್ಯ ಅಂತ, ಗಂಧ ನಾನಾಗಿದ್ದೇನೆ ಅಂದ್ರೆ ಪುಣ್ಯಗಂಧ ನಾನಾಗಿದೆ, ಪುಣ್ಯಗಂಧ ಒಳಗಿರುವ ಸೂಕ್ಷ್ಮ ಪುಣ್ಯಗಂಧವನ್ನು ನಾನು ಭೋಗ ಮಾಡ್ತಾ ಇದ್ದೀನಿ ಅಂತೇಳಿ ಅದನ್ನು ಆ ವಿಶೇಷ ತಿಳಿಸುವುದಕ್ಕಾಗಿ ಹೇಳಿದ್ದಾರೆ. ಸೊ ಮತ್ತೆ ಇದಕ್ಕೆ ಏನು ಪ್ರಮಾಣಗಳೇನಿದೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ಒಂದು ಶ್ರುತಿಯ ವಾಕ್ಯವನ್ನು ಆಚಾರ್ಯರು ಕೋಟ್ ಮಾಡಿ ಹೇಳ್ತಾರೆ. ತಥಾಹಿ ಶ್ರುತಿ ಪುಣ್ಯಂ ಏವ ಅಮುಂ ಗಚ್ಚತಿ ನಹ ವೈ ದೇವಾನ್ ಪಾಪಂ ಗಚ್ಚತಿ ಅಂತ ಹೇಳಿ ಸಪ್ತಾನ್ನ ಬ್ರಾಹ್ಮಣದಲ್ಲಿ ಹೇಳುವಾಗ ಹೇಳ್ತಾ ಇದ್ದಾರೆ. ಆ ದೇವತೆಗಳಿಗೆ ಕೂಡ ಪುಣ್ಯವಾದಂತಹ ಪುಣ್ಯ ಯಾವ್ದಾವ್ದು ಒಳ್ಳೇದಿದೆ, ಶುಭ ಆಸ್ಪಿಷಿಯಸ್ ಥಿಂಗ್ಸ್, ಅದನ್ನೇ ದೇವತೆಗಳನ್ನ, ದೇವತೆಗಳಿಗೂ ಪ್ರಾಕೃತವಾದ ಪುಣ್ಯವಾದದ್ದು ಭೋಗವಾಗಿದೆ ದೇವತೆಗಳಿಗೆ. ಆದ್ರೆ ಅವರು ಕೂಡ ಪ್ರಾಕೃತವಾದ ಪುಣ್ಯ ಅಂದ್ರೆ ಏನು, ಶುಭಕರವಾದದ್ದು, ಶ್ರೇಯಸ್ಕರವಾದದ್ದು, ಅದನ್ನು ದೇವತೆಗಳು ಭೋಜನ ಮಾಡ್ತಾರೆ. ಸೊ ಅಂತಹ ದೇವತೆಗಳಿಗೆ ಆ ಪುಣ್ಯವಾದದ್ದು ಮಾತ್ರ ಅವರು ಸ್ವೀಕಾರ ಮಾಡ್ತಾರೆ, ಅದೇ ಅವರಿಗೆ ಸಿಗತ್ತೆ ಅಂತ ಹೇಳಿದಾಗ ಅಂದ್ರೆ ಅವರಿಗೆ ಆ ಪುಣ್ಯದ ಲೇಪವಿದೆ ಹೊರತು ಪಾಪದ ಲೇಪವಿಲ್ಲ ದೇವತೆಗಳಿಗೆ. ಯಾವ ವಿಷಯದಲ್ಲಿ, ಆ ಸಪ್ತಾನ್ನ ಅನ್ನ ಸ್ವೀಕಾರ ಅಂದ್ರೆ ಭೋಗವನ್ನು ಉಣ್ಣುವುದರಲ್ಲಿ ಅವರು ಒಳ್ಳೆಯದನ್ನೇ ಉಣ್ಣುತ್ತಾರೆ ಅಂದ್ರೆ ಅರ್ಥ ಏನು, ಆ ಅನ್ನ ರೂಪದಲ್ಲಿ ಸ್ವೀಕಾರ ಮಾಡುವುದು ಅವರು, ಆ ವಸ್ತುಗಳಲ್ಲಿ ಇರುವಂತಹ ಒಳ್ಳೆತನ ಒಳ್ಳೆದನ್ನು ಮಾತ್ರ ಅವರು ಸ್ವೀಕಾರ ಮಾಡ್ತಾರೆ ಅನ್ನ ರೂಪದಲ್ಲಿ ಅಂತ ಹೇಳಿದಾಗ, ಹಾಗೆ ಹೇಳಿದಾಗ ದೇವತೆಗಳಿಗೆ ಕೆಟ್ಟವಾದದ್ದು ಅನ್ನವಾಗೋದಿಲ್ಲ ಅಂತ ಹೇಳಿದರೆ ಭಗವಂತನಿಗೆ ಕೆಟ್ಟವಾದದ್ದು ಅನ್ನವಾಗುವುದು ಎಲ್ಲಿಂದ ಬಂತು? ಸುತರಾಮ ಆಗೋದಿಲ್ಲ, ಭಗವಂತನಿಗೂ ಶುಭಕರವಾದದ್ದು, ಶ್ರೇಯಸ್ಕರವಾದದ್ದು, ಮಂಗಳಕರವಾದದ್ದು ಮಾತ್ರವೇ, ಪುಣ್ಯಕರವಾದದ್ದು ಬೇಸಿಕ್ ಆಗಿ ಪುಣ್ಯಕರವಾದ ವಸ್ತುಗಳು ಮಾತ್ರವೇ ಅನ್ನವಾಗತ್ತೆ ಹೊರತು ಅವನು ಮಿಕ್ಕದ್ದನ್ನು ಭೋಗ ಮಾಡೋದಿಲ್ಲ ಅಂತ ಹೇಳಬೇಕಾಗಿಲ್ಲ ಅಂತ ಹೇಳಿ ಕೈಮಿಕ್ಕಿ ನ್ಯಾಯದಿಂದ ಹೇಳ್ತಾರೆ. ದೇವತೆಗಳಿಗೆ ಸಪ್ತಾನ್ನದಲ್ಲಿ ಆ ಒಳ್ಳೆ ಅನ್ನವೇ, ಶುಭ ಪುಣ್ಯ ಅನ್ನ ಸಿಗತ್ತೆ ಅಂತ ಹೇಳಿದರೆ ಭಗವಂತನಿಗೆ ಆ ಪುಣ್ಯದ ಭೋಗ ಇದೆ ಹೊರತು ಪಾಪದ ಭೋಗ ಭಗವಂತನಿಗೆ ಇಲ್ಲವೇ ಇಲ್ಲ. ಸೂಕ್ಷ್ಮವಾದ ಇದರಲ್ಲಿ ಕೂಡ ಸೂಕ್ಷ್ಮ ಪುಣ್ಯ ಭೋಗವೇ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಇನ್ನು ಇದಕ್ಕೆ ಆಚಾರ್ಯರು ಬೇರೆ ಬೇರೆ ಪ್ರಮಾಣಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಋತಂ ಪಿಬಂತೌ ಸುಕೃತಸ್ಯ ಲೋಕೇ ಅನ್ನುವ ಇನ್ನೊಂದು ಶ್ರುತಿ ವಾಕ್ಯ. ಪಿಬಂತೌ ಅಂದ್ರೆ ದ್ವಿವಚನ ನೋಡ್ರಿ, ಋತಂ ಪಿಬಂತೌ, ಋತವನ್ನು ಕುಡಿತಾ ಇದ್ದಾರೆ ಇಬ್ಬರು, ಎರಡು ಜನ ಅಂದ್ರೆ ಓಹೋ ಭಗವಂತ ಇನ್ನು ಭಗವಂತನ ಜೊತೆಲಿ ಇನ್ನು ಯಾರೋ ಒಬ್ಬರು ಸ್ವೀಕಾರ ಮಾಡ್ತಾ ಇದ್ದಂತ ಇಬ್ಬರನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲ. ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಇರುವಾಗ ಅದರ ವಿಸ್ತಾರವನ್ನು ನೋಡಿದಾಗ ಅಲ್ಲಿ ನಮಗೆ ತಿಳಿಸುವಂತಹ ವಿಷಯ ಏನಂತ ಹೇಳಿದ್ರೆ, ಆ ಸುಕೃತ ನಿರ್ಮಿತವಾದಂತಹ ಈ ಶರೀರಗಳಲ್ಲಿ ಎಲ್ಲೆಲ್ಲಿ ಪುಣ್ಯ ನಡೆಯುತ್ತೋ, ಪುಣ್ಯ ಕಾರ್ಯಗಳು ನಡೆದಾಗ ಆ ಪುಣ್ಯಗಳಿಂದ, ಸುಕೃತ ಅಂದ್ರೆ ಪುಣ್ಯ, ಸುಕೃತ ಅಂದರು ಪುಣ್ಯ ಅಂದರು ಸಮಾನಾರ್ಥಗಳು. ಕೆಲವು ಕಡೆ ಸುಕೃತ ಅಂತ ಪ್ರಯೋಗ ಮಾಡ್ತಾರೆ, ಕೆಲವು ಕಡೆ ಪುಣ್ಯ, ಅವರು ಸುಕೃತ ದುಷ್ಕೃತ ಮಾಡಿದ್ದಂದ್ರೆ ಪಾಪ ಮಾಡಿದ್ದಾರೆ, ಸುಕೃತ ಮಾಡಿದಂದ್ರೆ ಪುಣ್ಯ ಮಾಡಿದ್ದಾರೆ ಅಂತೇಳಿ. ಸುಕೃತ ಅಂದರು ಪುಣ್ಯ ಅಂದರು ಒಂದೇ. ಸುಕೃತ ನಿರ್ಮಿತವಾದ ಪುಣ್ಯ ಅಂದ್ರೆ ನಮ್ಮ ಶರೀರಗಳಲ್ಲಿ ಯಾವ ಯಾವ ಸುಕೃತದಿಂದ ಪುಣ್ಯಗಳಿಂದ ಆಗುತ್ತೋ ಅಂತಹ ಪುಣ್ಯ ಫಲವನ್ನು ಭಗವಂತ, ಆ ಅಂದ್ರೆ ನಾವು ಪುಣ್ಯ ಫಲವನ್ನು ನಾವು ಅನುಭವ ಮಾಡ್ತೀವಿ, ನಮ್ಮ ಒಳಗೆ ಬಿಂಬರೂಪನಾಗಿದ್ದು ಭಗವಂತ ಆ ಪುಣ್ಯ ಫಲದ ಸೂಕ್ಷ್ಮ ರೂಪವನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಯಾವ ರೂಪಗಳಲ್ಲಿ? ಎರಡು ಅಂತ ಹೇಳಿದ್ದಾರೆ, ಎರಡು ರೂಪಗಳು. ಪಿಬಂತೌ, ಋತಂ ಪಿಬಂತೌ ಸುಕೃತಸ್ಯ ಲೋಕೆ, ಲೋಕೆ ಈ ಲೋಕೆ ಪ್ರಪಂಚದಲ್ಲಿ ಈ ಶರೀರದಲ್ಲಿ, ಲೋಕೆ ಅನ್ನೋ ಶಬ್ದಕ್ಕೆ ಲೋಕ ಅಂತ ಶರೀರ ಅಂತೇಳಿ, ಈ ಶರೀರದಲ್ಲಿ ಆ ನಡೆಯುವಂತಹ ಪುಣ್ಯದ ಸೂಕ್ಷ್ಮ ರೂಪವನ್ನು ಭಗವಂತ, ಎರಡು ರೂಪಗಳ ಭಗವಂತನ ಎರಡು ರೂಪಗಳು ಕುಡಿಯತ್ತೆ ಅಂತೇಳಿ. ಏನು ಎರಡು ರೂಪಗಳು? ಸ್ವೀಕಾರ, ಎರಡು ರೂಪಗಳನ್ನ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದ್ರೆ, ಭೋಗ ಮಾಡ್ತಾನೆ ಅಂತ ಹೇಳಿದ್ರೆ ಆತ್ಮ ಅಂತರಾತ್ಮ ಅಂತೇಳಿ, ಒಳಗಿರುವ ನಮ್ಮ ಒಳಗೆ ಅಂದ್ರೆ ಆ ಸ್ಥೂಲವಾದ ರಸದ ಒಳಗೂ ಸೂಕ್ಷ್ಮ ರಸವಿದೆ, ನಮ್ಮ ಒಳಗೂ ಸೂಕ್ಷ್ಮ ರೂಪದಲ್ಲಿ ಭಗವಂತ ಇದ್ದಾನೆ. ಆ ಅಂತರ್ಯಾಮಿಯಾಗಿರುವ ಆತ್ಮ ಅಂತರಾತ್ಮ ಅನ್ನುವ ಎರಡು ರೂಪಗಳು ಭಗವಂತನ ರೂಪಗಳೇ. ಆತ್ಮ ಅಂತರಾತ್ಮ, ಭಗವಂತನ ನಾಲ್ಕು ರೂಪಗಳು ಹೇಳ್ತಾರೆ. ಇಲ್ಲಿ ನಮಗೆ ಪ್ರಸ್ತುತ ಹೇಳ್ತಾ ಇರುವಂತಹದ್ದು, ರೆಫರ್ ಮಾಡ್ತಾ ಇರುವುದು ಆತ್ಮ ಅಂತರಾತ್ಮ ಅನ್ನುವ ಎರಡು ರೂಪಗಳು. ಸೊ ಈ ಆತ್ಮ ಅಂತರಾತ್ಮ ಅನ್ನುವ ಎರಡು ರೂಪಗಳಿಂದ ಭಗವಂತ ಏನು ಮಾಡ್ತಾ ಇದ್ದಾನೆ, ಈ ಎರಡು ಭಗವದ್ ರೂಪಗಳು ಆ ಋತವನ್ನು ಪುಣ್ಯವನ್ನು ಅವರು ಭಗವಂತ ಭೋಗ ಮಾಡ್ತಾ ಇದ್ದಾನೆ, ಪಿವಂತವು ಕುಡಿಯೋದನ್ನು ಭೋಗ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅಲ್ಲಿ ಉಪನಿಷದ್ ವಾಕ್ಯ ಪ್ರಯೋಗವನ್ನು ಮಾಡಿದೆ. ಸೊ ಇದು ಹೇಳುವುದರ ಮೂಲಕವಾಗಿ ಭಗವಂತನಿಗೆ ಇಂತಹ ಸೂಕ್ಷ್ಮ ವಿಷಯ ಭೋಗ ಇದೆ, ಸ್ಥೂಲ ವಿಷಯ ಭೋಗವಿಲ್ಲ ಅವನಿಗೆ, ಸೂಕ್ಷ್ಮ ವಿಷಯ ಭೋಗ ಇದೆ ಅಂತ ಹೇಳಿ ನಮ್ಗೆ ಗೊತ್ತಾಗತ್ತೆ. ಅಲ್ಲಿ ಋತಂ ಚ ಪುಣ್ಯಂ ಅಂತೇಳಿ, ಅಲ್ಲಿ ಋತಂ ಪಿಬಂತವು ಸುಕೃತಸ್ಯ ಲೋಕೆ, ಲೋಕದಲ್ಲಿ ಸುಕೃತದ ಪುಣ್ಯವನ್ನು ಭಗವಂತ ಕುಡಿತಾನೆ, ಅಭೋಗ ಮಾಡ್ತಾನೆ ಅಂತ ಹೇಳಿದಾಗ ಅಲ್ಲಿ ಋತಂ ಅನ್ನುವ ಶಬ್ದಕ್ಕೆ ಪುಣ್ಯಂ ಅಂತ ಯಾಕೆ ಅರ್ಥ ಮಾಡಿದ್ರೆ, ಋತಂ ಚ ಪುಣ್ಯಂ, ಅಲ್ಲಿ ಋತಂ ಅನ್ನುವ ಶಬ್ದಕ್ಕೆ ಪುಣ್ಯಂ ಅಂತಲೇ ಅರ್ಥ. ಪುಣ್ಯ ಯಾಕಂದ್ರೆ ಆ ಋತಂ ಅಂದ್ರೆ ಪುಣ್ಯಂ ಅಂತ ಯಾಕೆ ಇರಿ, ಹೌ ಕೆನ್ ಯು ಸೇ ಋತಂ ಅನ್ನುವ ಶಬ್ದಕ್ಕೆ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಅಂತಲ್ವಾ ಅರ್ಥ. ಸೊ ಋತಂ ಅಂದ್ರೆ ಪುಣ್ಯಂ ಅಂತ ಯಾಕೆ ಹೇಳ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಕೋಶದಿಂದ ಆಚಾರ್ಯರು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ, ಋತಂ ಸತ್ಯಂ ತಥಾ ಧರ್ಮ ಸುಕೃತಂ ಚಾಭಿಧೀಯತೆ ಅಂತ ಹೇಳಿ. ಸೊ ಚಾಭಿಧಿ ಚ ಅಭಿಧೀಯತೆ ಅಂತ ಬಿಡಿಸೋದು ಎರಡು ಶಬ್ದಗಳು, ಋತಂ ಸತ್ಯಂ ತಥಾ ಧರ್ಮ ಸುಕೃತಂ ಚ ಅಭಿಧೀಯತೆ ಚಾಭಿಧೀಯತೆ ಅಂತ ಹೇಳಿ ಇತ್ಯಭಿಧಾನಾತ್ ಅಂತ ಕೋಶದಿಂದ ಆಚಾರ್ಯರು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದರೆ ಋತಂ ಸತ್ಯಂ ಅನ್ನುವುದು ಈ ಎರಡು ಶಬ್ದಗಳು ಯಾವ್ದಿದೋ, ಋತಂ ಅನ್ನುವ ಶಬ್ದ, ಸತ್ಯ ಅನ್ನುವ ಶಬ್ದ ಮತ್ತು ಧರ್ಮ ಅನ್ನುವ ಶಬ್ದ ಮತ್ತು ಸುಕೃತಂ. ಸೊ ಋತಂ ಸತ್ಯಂ ತಥಾ ಧರ್ಮ ಸುಕೃತಂ ಚ, ನಾಲ್ಕು ಶಬ್ದಗಳು, ಋತಂ ಅನ್ನುವ ಶಬ್ದ, ಸತ್ಯಂ ಅನ್ನುವ ಶಬ್ದ, ಧರ್ಮ ಅನ್ನುವ ಶಬ್ದ, ಅದೇ ವಿಧವಾಗಿ ಸುಕೃತಂ ಅನ್ನುವ ಶಬ್ದ, ಈ ನಾಲ್ಕು ಶಬ್ದಗಳು ಕೂಡ ಒಂದೇ ಅರ್ಥ, ಸಮಾನಾರ್ಥಗಳಾಗಿವೆ. ಸೊ ಆ ಕಾರಣದಿಂದ ಸುಕೃತಂ ಅಂದ್ರೆ ಪುಣ್ಯಂ, ಸೊ ಆ ಕಾರಣ ಋತಂ ಅಂದ್ರೆ ಪುಣ್ಯ ಅಂತ ಅರ್ಥ, ಸತ್ಯಂ ಅಂದ್ರೆ ಪುಣ್ಯ ಅಂತ ಅರ್ಥ, ಧರ್ಮ ಅಂದ್ರೆ ಪುಣ್ಯ ಅಂತ ಅರ್ಥ ಆಯ್ತು. ಮತ್ತೆ ಈ ಸುಕೃತಂ ಪುಣ್ಯ ಅನ್ನುವುದು ಋತಂ ಅಂತ ಬಂತು, ಸತ್ಯಂ ಅಂತ ಬಂತು, ಧರ್ಮ ಅಂತ ಬಂತು, ಏನು ಇದು? ಧರ್ಮ ಅಂದ್ರೆ ಏನು? ಕ್ವಾಲಿಟಿ, ಧರ್ಮ ಅಂದ್ರೆ ಗುಣ, ಬಿಹೇವಿಯರ್ ಅಂತ ಹೇಳಿ. ಇಲ್ಲಿ ಹೇಗೆ, ಇದರ ಅರ್ಥ ಏನು? ಇಲ್ಲಿ ನಾವು ಬಹಳ ಕಡೆ ಕೇಳ್ತೀವಿ ಋತಂ ಅಂದ್ರೆ ಸ್ಟ್ರೈಟ್ ಫಾರ್ವರ್ಡ್, ಸತ್ಯಂ ಅಂದ್ರೆ ಋತಂ ಅಂದ್ರೆ ಸತ್ಯಂ ಅಂದ್ರೆ ಸಮಾನಾರ್ಥಗಳಲ್ಲಿ ಬೋತ್ ಆರ್ ಸೇಮ್ ಮೀನಿಂಗ್ ಅಂತೇಳಿ. ಬಹಳ ಸ್ಥೂಲವಾಗಿ ನೋಡಿದ್ರೆ ಕೆಲವು ಕಡೆ ಸೇಮ್ ಮೀನಿಂಗ್ ಅಂತ ಪೀಪಲ್ ಹೇಳ್ಬೋದು, ಆದ್ರೆ ಎರಡು ಒಂದೇ ಅರ್ಥವಲ್ಲ. ಋತಂ ಅಂದರೆ ಬೇರೆ ಅರ್ಥ, ಸತ್ಯಂ ಅಂದರೆ ಬೇರೆ ಅರ್ಥ, ಎರಡಕ್ಕೂ ಒಂದೇ ಅರ್ಥ ಅಲ್ಲ. ಎರಡಕ್ಕೂ ಒಂದೇ ಅರ್ಥ ಅಂತ ಕೆಲವು ಜನ ಹೇಳ್ತಾರೆ, ಆದ್ರೆ ಹಾಗಲ್ಲ, ಎರಡಕ್ಕೂ ಬೇರೆ ಬೇರೆ ಅರ್ಥಗಳಿದೆ. ಅಫ್ಕೋರ್ಸ್ ಎರಡೂ ಒಳ್ಳೆವೆ, ಪುಣ್ಯಕರವಾದದ್ದು, ಆದ್ರೆ ಏನು ಋತಂ ಅಂದರೆ ಏನು, ಸತ್ಯಂ ಅಂದ್ರೆ ಏನು ಅಂತ ಹೇಳಿ. ಋತಂ ಅಂತ ಹೇಳಿದರೆ ಮಾನಸಿಕ ಕ್ರಿಯೆಯಿಂದ ಆಗುವಂತಹ ಪುಣ್ಯ. ಸೊ ಮೆಂಟಲ್ ಆಕ್ಷನ್ ಇಂದ ಮಾಡುವ ಪುಣ್ಯ ಯಾವುದಿದೋ ಅದಕ್ಕೆ ಋತಂ. ಅದಕ್ಕೆ ನಾವು ಮನಸ್ಸು ಏಕಂ ವಚಸ್ಸು ಏಕಂ ಕರ್ಮಣ್ಯ ಏಕಂ ಮಹಾತ್ಮನಃ ಅಂತ ನಾವು ಸುಭಾಷಿತವನ್ನು ಕೇಳ್ತೀವಿ. ಮನಸ್ಸಿನಲ್ಲಿಯೂ ಮಾತಿನಲ್ಲಿಯೂ ನಡತೆಯಲ್ಲಿಯೂ ಕೂಡ ಒಂದೇ ರೀತಿಯಲ್ಲಿ ಇರುವವನು ಅವನು ನಿಜವಾದ ಮಹಾತ್ಮ ಅಂತ ಹೇಳಿ. ಮನಸ್ಸಲ್ಲಿ ಒಂದು, ಮಾತಿನಲ್ಲಿ ಒಂದು, ನಡೆಯುವುದರಲ್ಲಿ ಇನ್ನು ಬೇರೊಂದು, ಹಾಗೆ ಮಾಡುವುದು ದುರಾತ್ಮರು ಅಂತ ಹೇಳಿ. ಮನಸ್ಸಿನ್ಯತ್ ವಚಸ್ಸಿನ್ಯತ್ ಧರ್ಮನ್ಯತ್ ಕರ್ಮನ್ಯತ್ ದುರಾತ್ಮಾನಾಮ್ ಅಂತೇಳಿ, ಮನಸ್ಸು ಕರ್ಮ ವಚಸ್ ವಾಕ್ ಕರ್ಮ ಮೂರಲ್ಲಿ ಒಂದೇ ರೀತಿಯಲ್ಲಿ ಇರಬೇಕು. ದಟ್ ಈಸ್ ದಿ ಇಂಡಿಕೇಶನ್ ಆಫ್ ಎ ಗ್ರೇಟ್ ಕ್ವಾಲಿಟಿ. ಸೊ ಆ ಕಾರಣದಿಂದ ಈ ಮಾನಸಿಕವಾಗಿ ಒಳ್ಳೆ ಪುಣ್ಯ, ಫಸ್ಟ್ ನಾವು ಸಂಕಲ್ಪ ಇವರಿಗೆ ಅದು ಮಾಡು, ಒಳ್ಳೇದು ಮಾಡಬೇಕು, ಅವನಿಗೆ ಒಳ್ಳೇದು ಮಾಡಬೇಕು, ಇದು ಫಸ್ಟ್ ವಿ ಹ್ಯಾವ್ ಟು ಡೂ ಎ ಗುಡ್ ಆಕ್ಷನ್. ಶಾರೀರಿಕವಾಗಿಯೋ ವಾಚಸಿಕವಾಗಿಯೋ ಒಂದು ಒಳ್ಳೆ ಕೆಲಸ ನಡೆಯಬೇಕಂದ್ರೆ ಅದಕ್ಕೆ ಮೂಲಭೂತವಾದದ್ದು ಮಾನಸಿಕವಾಗಿ ಒಳ್ಳೆ, ಮೊದಲು ಮನಸ್ಸಿನಲ್ಲಿ ಒಳ್ಳೆ ಭಾವನೆಗಳು ಬರಬೇಕು. ಮನಸ್ಸಿನಲ್ಲಿ ಒಳ್ಳೆ ಭಾವನೆಗಳು ಬಂದಾಗ, ಪುಣ್ಯ ಮಾಡಬೇಕನ್ನುವ ನಿಶ್ಚಯ ಬಂದಾಗ, ಪುಣ್ಯ ಮಾಡುವ ಭಾವನೆಗಳು ಬಂದಾಗ, ಆಗ ಮಾತಿನಲ್ಲಿಯೂ ಆ ಒಳ್ಳೆ ಭಾವನೆಗಳಿಂದ ಮಾತಾಡ್ತೀವಿ. ಅದಕ್ಕೆ ಸತ್ಯಂ ಅಂತ ಹೇಳಿದಾಗ ನಾವು ನೋಡಿದ್ವಿ ಅನೇಕ ಸಂದರ್ಭಗಳಲ್ಲಿ, ಸತ್ಯಂ ಅಂತ ಹೇಳಿದ್ರೆ ಸುಳ್ಳು ಇಲ್ಲದೆ ಮಾತಾಡುವುದು, ನಿಜವಾದದ್ದನ್ನೇ ಮಾತಾಡುವುದು ಅಂತ ಹೇಳಿಕೊಂಡ್ರೆ ಯಾರಿಗಾದರೂ ಆಪತ್ತು ಉಂಟು ಮಾಡುವಂತಹ ಸತ್ಯ ಅದು ಸತ್ಯವಲ್ಲ. ಯಾರಿಗಾದರೂ ಪ್ರಿಯ ಶ್ರೇಯಸ್ಸು ಒಳ್ಳೇದು ಮಾಡುವಂತಹ ಸತ್ಯ ಅದು ಸುಳ್ಳಾದರೂ ಅದು ಸತ್ಯವಾಗುತ್ತೆ. ಆ ಕಾರಣ ಸತ್ಯ ಅನ್ನುವ ಶಬ್ದಕ್ಕೆ ಲೋಕಕ್ಕೆ ಉಪಕಾರಿಯಾಗಬೇಕು. ಭಗವಂತನಿಗೆ ಇಷ್ಟವಾದದ್ದು ಯಾವುದಿದೆ ಅದು ಸತ್ಯ. ಭಗವಂತ ಹೀಗೆ ಮಾಡು, ಅದಕ್ಕೆ ಅಶ್ವತ್ಥಾಮಥ ಕುಂಜರಹ ಅಂತ ಹೇಳಿದಾಗ, ಅಶ್ವತ್ಥಾಮಥ ಅಂತ ಕೃಷ್ಣ ಹೇಳು ಅಂದ್ರೆ ಅಶ್ವತ್ಥಾಮಥ ಅಂತ ಹೇಳ್ಬೇಕು ಅಷ್ಟೇ ಧರ್ಮರಾಜ. ಯುಧಿಷ್ಠಿರ ಸೊ ಅಶ್ವತ್ಥ ಮಹತಃ ಅಂತ ಗಟ್ಟಿಯಾಗಿ ಹೇಳಿ ಕುಂದಲ ಅಂತ ಮೆಲ್ಲಗೆ ಹೇಳಿ, ಯಾಕಂದ್ರೆ ಕೃಷ್ಣನ ಮಾತನ್ ಮೇಲೆ ಎಷ್ಟೋ ವಿಶ್ವಾಸ ಇದೆ ಕೃಷ್ಣನಿಗೆ. ಆದ್ರೆ ಆ ಸಂದರ್ಭದಲ್ಲಿ ಏನೋ ಒಂದು ಪ್ರಭಾವ, ಸ್ವಲ್ಪ ಅಯ್ಯೋ ಸುಳ್ಳಿ ಹಾಗೆ ಹೇಳೋದು ಅಂತ ಒಂದು ಮನಸ್ಸಿಗೆ ಬಂತು. ದೇವರು ಹಾಗೆ ಹೇಳಂದ್ರೆ ಹಾಗೆ ಹೇಳುವುದೇ ಸತ್ಯ, ದೇವರು ಹಾಗೆ ಹೇಳು ಅಂದ್ರೆ ಸುಳ್ಳು ಹೇಳಂದ್ರೆ ಆ ಸುಳ್ಳೇ ಸತ್ಯ ಆಗತ್ತೆ, ದೇವರು ಹೇಳಬಾರ್ದು ಅಂತ ಹೇಳಿದ್ರೆ ಆ ಸತ್ಯವೇ ಸುಳ್ಳಾಗತ್ತೆ. ಸೊ ದೇವರ ಇಚ್ಛೆಗೆ ಅನುಗುಣವಾಗಿ, ದೇವರ ಇಚ್ಛೆಯಾಗಿ ಆಗಿರ್ಬೇಕು, ಯಾವುದು ಧರ್ಮಕ್ಕೆ ಸಹಕಾರಿ ಆಗತ್ತೆ ಅದು ದೇವರ ಇಚ್ಛವಾಗತ್ತೆ. ಧಾರಣಾಧರ್ಮ, ಧಾರಣ ಮಾಡುವುದು ಧರ್ಮ, ಭಗವಂತ ಧಾರಣಕ್ಕಾಗಿ ನಿಲ್ಲಿಸಿದ್ದಾನೆ, ಈ ಯೂನಿವರ್ಸ್ ಸಪೋರ್ಟ್ ಮಾಡುವುದು ಭಗವಂತ. ಆ ಕಾರಣದಿಂದ ಯಾವುದು ಧರ್ಮ ಅನುಗುಣವಾಗಿರುತ್ತೋ ಅದೇ ನಿಜವಾದ ಸತ್ಯ. ಸೊ ಆ ಕಾರಣದಿಂದ ಮಾನಸಿಕವಾಗಿ ಮೊದಲು ನಾವು ಒಳ್ಳೆಯದನ್ನು ಚಿಂತನೆ ಮಾಡಿದಾಗ ಅದನ್ನು ಆ ಪುಣ್ಯವನ್ನು ಋತ ಅಂತ ಹೇಳ್ತಾರೆ. ಮಾನಸಿಕ ಕ್ರಿಯೆದಿಂದ ಉಂಟಾಗುವ ಪುಣ್ಯ, ಆ ಸುಕೃತ ಯಾವುದಿದೋ ಅದಕ್ಕೆ ಋತಂ ಅಂತ ಕರೀತಾರೆ. ಅದನ್ನು ಆ ಪುಣ್ಯವನ್ನು ಮಾತಿನಲ್ಲಿಟ್ಟಾಗ ಅದು ಆ ಪುಣ್ಯ ಮಾತಿನಲ್ಲಿ ಬರುವ, ಅದಕ್ಕೆ ನಾವು ಇನ್ನೊಬ್ಬರಿಗೆ ಹಾರ್ಮ್ ಉಂಟು ಮಾಡುವ ಸತ್ಯ ಮಾತಾಡಿದ್ರು ಅದು ಪಾಪ ಆಗತ್ತೆ. ಯಾಕೆ? ಅದು ಪುಣ್ಯಕಾರ್ಯ ಅಲ್ಲ, ಪಾಪಕಾರ್ಯ. ಸುಳ್ಳು ಮಾತಾಡಿದರೂ ಇನ್ನೊಬ್ಬರಿಗೆ ಉಪಕಾರವಾದರೆ ಅದು ಪುಣ್ಯವಾಗತ್ತೆ. ಸತ್ಯ ಮಾತಾಡಿದರೂ ಎಲ್ಲರಿಗೂ ಸಜ್ಜನರಿಗೆ ಅಪಕಾರ ಮಾಡುವುದಾದರೆ ಅದು ಪಾಪವಾಗತ್ತೆ. ಸಜ್ಜನರಿಗೆ ಒಳ್ಳೇದು ಉಂಟು ಮಾಡುವಂತಹದ್ದು ಅದು ನಿಜವಾದ ಸತ್ಯ. ಆ ಕಾರಣ ಅದು ಪುಣ್ಯ ಕೊಡತ್ತೆ. ಆ ಕಾರಣದ ಅದಕ್ಕೆ ಸತ್ಯ ಅಂತ ಕರೀತಾರೆ. ಅಂದ್ರೆ ಮಾತಿನಲ್ಲಿ ಬರುವ ಪುಣ್ಯಕಾರ್ಯ ಯಾವುದಿದೋ ಅದಕ್ಕೆ ಸತ್ಯ ಅಂತ ಕರೀತಾರೆ. ಮನಸ್ಸಿನಿಂದ ಬರುವ ಪುಣ್ಯ ಕಾರ್ಯಕ್ಕೆ ಋತ ಅಂತ ಕರೆಯುವುದು, ಮಾತಿನಲ್ಲಿ ಮಾಡುವ ಪುಣ್ಯ ಕಾರ್ಯಕ್ಕೆ ಸತ್ಯ ಅಂತ ಕರೀತಾರೆ. ಈ ವಿಧವಾಗಿ ಋತಂ ಸತ್ಯಂ ಅನ್ನುವುದಕ್ಕೆ ಸ್ವಲ್ಪ ಭೇದ ಇದೆ, ವ್ಯತ್ಯಾಸ ಇದೆ. ಆ ಎರಡು ಅದೇ ಎರಡು ಪುಣ್ಯವನ್ನೇ ತಿಳಿಸಿಕೊಡತ್ತೆ. ಮನಸ್ಸಿನ ಪುಣ್ಯ ಋತ, ಮಾತಿನ ಪುಣ್ಯ ಸತ್ಯ. ಹೀಗೆ ಋತಂ ಸತ್ಯಂ ಅನ್ನುವ ಶಬ್ದಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಋತಂ ಸತ್ಯಂ ತಥಾ ಧರ್ಮ ಸುಕೃತಂ ಚಾವಿಧೀಯತೆ ಇತ್ಯವಿಧಾನಾದ ಅಂತ ಹೇಳಿ ಆಚಾರ್ಯರು ಅದರ ಕೋಶದಿಂದ ಕೋಟ್ ಮಾಡಿ ಹೇಳಿದ್ದಾರೆ. ಅದಾದ ಮೇಲೆ ಋತಂ ತು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಋತಂ ತು ಮಾನಸೋ ಧರ್ಮ ಸತ್ಯಂ ಸ್ಯಾತ್ ಸಂಪ್ರಯೋಗ ಇತಿ ಚ ಅಂತ ಹೇಳಿ. ಋತಂ ಮಾನಸೋ ಧರ್ಮ, ಮಾನಸಿಕವಾಗಿ ಮಾಡುವ ಪುಣ್ಯಧರ್ಮ ಯಾವುದಿದೋ ಅದು ಋತ ಅಂತ ಕರೀತಾರೆ. ಸತ್ಯಂ ಸ್ಯಾತ್, ಸ್ಯಾತ್ ಅಂದ್ರೆ ಆಗತ್ತೆ, ಭವತಿ ಸ್ಯಾತ್ ಭವತಿ ಅನ್ನುವುದು ಸಮಾನಾರ್ಥಕಗಳು. ಸತ್ಯಂ ಸ್ಯಾತ್ ಸತ್ಯಂ ಭವತಿ ಯಾವುದು? ಸತ್ ಸಂಪ್ರಯೋಗ, ಸತ್ ಸಜ್ಜನರಿಗೆ ಒಳ್ಳೆದು ಉಂಟು ಮಾಡುವಂತಹ ಸತ್ಕಾರ್ಯದಲ್ಲಿ ತೊಡಗಿಸುವಂತಹ ಸಂಪ್ರಯೋಗ, ಸಮ್ಯಕ್ ಪ್ರಯೋಗ, ಚೆನ್ನಾಗಿ ಪ್ರಯೋಗ ಮಾಡುವುದು, ಮಾತಿನಲ್ಲಿ ಪ್ರಯೋಗ ಮಾಡುವ ಪ್ರಯೋಗ ಅಂತ ಹೇಳಿ, ಪ್ರಯೋಗದಿಂದ ಉಂಟಾಗುವುದು. ಪ್ರಯೋಗ ಗ ಅನ್ನೋದು ಶಬ್ದ ಅರ್ಥ, ಪ್ರಯೋಗ ಅಂದ್ರೆ ಪ್ರಯೋಗ ಮಾಡುವುದಂದ್ರೆ ಪ್ರಯುಕ್ತ ಮಾಡುದು, ಯುಟಿಲೈಸಿಂಗ್, ಯೂಸಿಂಗ್, ಅದಕ್ಕೆ ಪ್ರಯೋಗ ಅಂತಾರೆ. ಅದರಿಂದ ಆಗುವುದು ಉಂಟಾಗುವುದು ಅಂತ ಹೇಳುವುದಕ್ಕೆ ಪ್ರಯೋಗ ಗ ಅಂತಾರೆ. ಸ್ಯಾತ್ ಆಗತ್ತೆ, ಸತ್ ಅದಕ್ಕೆ ಸತ್ಯಂ ಸ್ಯಾತ್ ಸಂಪ್ರಯೋಗ ಅಂದ್ರೆ ಸಂಪ್ರಯೋಗ, ಸಜ್ಜನರಿಗೆ ಒಳ್ಳೆಯದನ್ನು ಉಂಟು ಮಾಡುವಂತಹ ಮಾತಿನ ಪ್ರಯೋಗ ಯಾವುದಿದೋ ಅದನ್ನು ಸತ್ಯಂ ಅಂತ ಕರೀತಾರೆ ಅಂತ ಹೇಳಿ ಎಕ್ಸ್ಪ್ಲನೇಷನ್ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅಷ್ಟೇ ಹೇಳಿದಾಗ ನಮಗೆ ಇನ್ನೊಂದು ಸಂಶಯ ಬರುತ್ತೆ. ಏನಿದೆ, ಭಗವಂತನಿಗೆ ಯಾವ ಭೋಗವೂ ಇಲ್ಲ, ಅವನು ಎಲ್ಲ ಭೋಗಗಳಿಗೆ ಮೀರಿ ನಿಂತಿದ್ದಾನೆ, ಅವನು ಯಾವುದನ್ನು ಉಣ್ಣುವುದಿಲ್ಲ ಇತ್ಯಾದಿ ವಚನಗಳು ಕೂಡ ನಾವು ಕೇಳ್ತೀವಲ್ಲವಾ. ಉದಾಹರಣೆಗೆ ಆಚಾರ್ಯ ಹೇಳಿದ, ನಚ ಅನಶ್ನನ್ ಅನ್ಯ ಅವಿಚಾಕಶೀತಿ, ನೀವು ದ್ವಾಸು ಪನ್ನಾಸ ಸಖಾಯ ಸಮಾನ ವೃಕ್ಷಂ ಪರಿಶಸ್ತು ಜಾತಿ ಅಂತ ಹೇಳಿ ಹೇಳುವಾಗ ಅಲ್ಲಿ ಈ ಶರೀರದಲ್ಲಿಯೇ ಇರುವಂತಹ ಎರಡು ಹಕ್ಕಿಗಳನ್ನು ಹೇಳ್ತಾ ಆ ಜೀವ ಅನ್ನುವ ಹಕ್ಕಿ ಯಾವುದನ್ನು ಉಣ್ಣೋದಿಲ್ಲ ಅಂತ ಹೇಳಿ ಭಗವಂತನನ್ನು ಹೇಳುವಾಗ ಅವನು ಅನಶ್ನನ್ ಅನ್ಯ ಅಭಿಜಾಕಶೀತಿ ಅಂತ ಹೇಳಿ ಭಗವಂತ ಅಲ್ಲಿರುವ ಅದೇ ಬ್ರಾಂಚ್ ನಲ್ಲಿ ಇರುವಂತಹ ಭಗವಂತ ಯಾವುದನ್ನು ಅಶ್ನನ್ ಅಂದ್ರೆ ಉಣ್ಣುವುದು, ಅನಶ್ನನ್ ಉಣ್ಣದೇನೆ, ಯಾವುದನ್ನು ಉಣ್ಣದೇನೆ ಅನ್ಯ ಎರಡನೇದಾದ ಭಗವಂತ ಅನ್ನುವ ಹಕ್ಕಿ ಅಭಿಜಾಕಶೀತಿ ಸಂತುಷ್ಟವಾಗಿದೆ. ಎಲ್ಲವನ್ನು ಉಣ್ಣುವಂತಹ ಜೀವ ಉದ್ದಾರ್ತಾ ಇದ್ದಾನೆ, ಯಾವುದನ್ನು ಉಣ್ಣದೇ ಇರುವಂತಹ ಭಗವಂತ ಆನಂದದಿಂದ ಇದ್ದಾನೆ ಅಂತ ಹೇಳಿ ಅಲ್ಲಿ ಹೇಳ್ತಾ ಇದ್ದಾರೆ. ಅದೇ ವಿಧವಾಗಿ ಇನ್ನೊಂದು ಶ್ರುತಿವಾಕ್ಯದಾನು ಅನ್ಯೇ ನಿರನ್ನೋಪಿ ಬಲೇನ ಭೂಯಾನ್ ಅಂತ ಹೇಳಿ ಇನ್ನೊಂದು ಶ್ರುತಿವಾಕ್ಯ. ಅನ್ಯ ಅಂದ್ರೆ ಭಗವಂತ, ಬೇರೆಯವನಾದ ಭಗವಂತ. ನಿರನ್ನೋಪಿ ಅನ್ನ ಇಲ್ಲದೇ ಇದ್ದರೂ ಕೂಡ ನಿರ್ಗತವಾದ ಅನ್ನ ಅಪಿ ಅಂದ್ರೆ ಅನ್ನವಿಲ್ಲದೇ ಇದ್ದರೂ ಕೂಡ ಅಪಿ ಅಂದ್ರೆ ಕೂಡ ಈ ಒಂದು ಅಂದ್ರೆ ಈ ಒಂದು ಹಿ ಈಸ್ ವಿತೌಟ್ ಫುಡ್ ನಿರನ್ನೋ ಅಪಿ ನಿರನ್ನ ಅಪಿ ನಿರ್ಗತ ಅನ್ನ ಅಪಿ ಅನ್ನವಿಲ್ಲದಿದ್ದರೂ ಕೂಡ ಬಲೇನ ಭೂಯಾನ್ ಬಲದಿಂದ ಭಗವಂತ ಬಲಿಷ್ಠನಾಗಿದ್ದಾನೆ ಭಗವಂತ ನಿರಾಹಾರಿಯಾದರೂ ಕೂಡ ಜೀವನಕ್ಕಿಂತಲೂ ಬಲಿಷ್ಠನಾಗಿದ್ದಾನೆ ಅಂತ ಹೇಳಿ ಈ ಶ್ರುತಿಗಳು ಶ್ರುತಿ ವಾಕ್ಯಗಳು ಏನು ತಿಳಿಸಿಕೊಡ್ತಾ ಇದೆ ಭಗವಂತನಿಗೆ ಭೋಗವಿಲ್ಲ ಅಂತ ಹೇಳ್ತಾ ಇದೆ ಮತ್ತೆ ನೀವು ಇಲ್ಲಿ ಭಗವಂತನಿಗೆ ಭೋಗವಿದೆ ಅಂತ ಹೇಳ್ತಾ ಇದ್ದೀರಾ ಇವು ಪರಸ್ಪರ ವಿರೋಧ ವಚನಗಳಾಗ್ತಾ ಇಲ್ಲವಾ ಅಂತ ಹೇಳಿದ್ರೆ ಇಲ್ಲ ಅದಕ್ಕೆ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕೇನು ಇಲ್ಲಿ ಹೇಳ್ತಾ ಇರೋದು ಅವನಿಗೆ ವಿಷಯ ಭೋಗವನ್ನು ಹೇಳಿದರೆ ಆವಾಗ ಇದು ಆದ್ರೆ ವಿಷಯ ಭೋಗ ಹೇಳಿದ್ರೆ ವಿರೋಧ ಇರುತ್ತೆ ಅದು ಆವಾಗ ಆಕ್ಷೇಪಕ್ಕೆ ಮೀನಿಂಗ್ ಫುಲ್ ಇರುತ್ತೆ ಈ ಆಕ್ಷೇಪ ಡಸಂಟ್ ಮೇಕ್ ಸೆನ್ಸ್ ಬಿಕಾಸ್ ಎಲ್ಲೆಲ್ಲಿ ಆದ್ರೆ ಭಗವಂತನಿಗೆ ಭೋಗವಿಲ್ಲ ಅಂತ ಹೇಳ್ತಾ ಇದ್ದಾರೋ ಅಲ್ಲೆಲ್ಲ ಕಡೆನು ಭಗವಂತನಿಗೆ ವಿಷಯ ಭೋಗವಿಲ್ಲ ಅಂತೇ ಅರ್ಥ ಯಾಕಂದ್ರೆ ಜೀವನಿಗೆ ವಿಷಯ ಭೋಗವಿದೆ ಇನ್ನೊಂದು ಜೀವ ಅನ್ನುವ ಹಕ್ಕಿ ಉಣ್ತಾ ಇದ್ದಾನೆ ನಾವು ವಿಷಯ ಭೋಗ ಮಾಡ್ತಾ ಇದ್ದಾನೆ ಭಗವಂತ ವಿಷಯ ಭೋಗ ಮಾಡ್ತಾ ಇಲ್ಲ ಆದ್ರೂ ಅವನು ಸುಖವಾಗಿದ್ದಾನೆ ಅಂತೇಳಿ ಯಾಕಂದ್ರೆ ಅವನು ಪೂರ್ಣನಾದ್ದರಿಂದ ಅವನಿಗೆ ಸುಖ ಆದ್ರೂ ಪೂರ್ಣನಾದರೂ ಕೂಡ ಅವನೇನು ಮಾಡ್ತಾ ಇದ್ದಾನೆ ಸೂಕ್ಷ್ಮವಾದ ಭೋಗವನ್ನು ಮಾಡ್ತಾ ಇದ್ದಾನೆ ಅದು ಕೂಡ ಅವನಿಗೆ ಬೇಕಾಗಿದ್ದಂತೆ ಮಾಡ್ತಾ ಇಲ್ಲ ಬಿಕಾಸ್ ಓ ನಮಗೆ ವಿಷಯ ಸ್ಥೂಲ ಭೋಗ ಹೇಗೆ ನಮಗೆ ವೃದ್ಧಿಯನ್ನು ಮಾಡುತ್ತೋ ಹ್ಯಾಪಿನೆಸ್ ಕೊಡುತ್ತೋ ಹಾಗೆ ಭಗವಂತನಿಗೆ ಸೂಕ್ಷ್ಮ ಭೋಗದಿಂದ ಅವನಿಗೆ ಸುಖ ಸಿಗುತ್ತಾ ಇದೆ ಅಂತ ನಾವು ಭಾವನೆ ಮಾಡಬಾರದು ಅವನು ಪೂರ್ಣಾನಂದ ಯಾವಾಗಲೂ ಪೂರ್ಣವಾದ ಸುಖ ಇದೆ ಅವನಿಗೆ ಏನು ಬೇಕಾಗಿಲ್ಲ ಅವನು ಅವೆಲ್ಲದಕ್ಕೂ ಅಸ್ತಿತ್ವವನ್ನು ಕೊಡುವುದಕ್ಕಾಗಿ ಅವೆಲ್ಲವನ್ನು ಭೋಗ ಮಾಡ್ತಾನಷ್ಟೇ ವಿಷಯ ಸೂಕ್ಷ್ಮ ರಸ ಭೋಗ ಮಾಡುವುದು ಆ ಸೂಕ್ಷ್ಮ ರಸಗಳು ಇರುವುದಕ್ಕಾಗಿ ಭೋಗ ಮಾಡ್ತಾನೆ ಸ್ಥೂಲ ರಸಗಳಲ್ಲಿ ಅವನು ಇದ್ದು ಆ ಸ್ಥೂಲ ರಸಗಳಿಗೆ ಅಸ್ತಿತ್ವವನ್ನು ಕೊಡ್ತಾನೆ ಸ್ಥೂಲ ಭೋಗ ಅವನಿಗೆ ಇಲ್ಲ ನಿಯಮನ ಮಾಡ್ತಾನೆ ಅಸ್ತಿತ್ವ ಕೊಡ್ತಾನೆ ಸೂಕ್ಷ್ಮ ರಸಗಳಿಗೆ ನಿಯಮನ ಮಾಡ್ತಾನೆ ಅಸ್ತಿತ್ವ ಕೊಡ್ತಾನೆ ಆ ಸೂಕ್ಷ್ಮ ರಸಗಳನ್ನು ತಾನು ಮಾತ್ರ ಸ್ವೀಕಾರ ಮಾಡ್ತಾನೆ ಭಗವಂತ ಇದನ್ನು ನಾವು ಈ ವಿಧವಾಗಿ ನಾವು ವಿರೋಧ ಪರಿಹಾರ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದಕ್ಕೆ ಬಲೇನ ಇತ್ಯಾದಿ ವಿರೋಧಿ ಸ್ಥೂಲ ಅನಶನ ಮುಕ್ತೇ ಆಹತ ಸೂಕ್ಷ್ಮಾಸನಂ ಅಂತೇಳಿ ಆಯ್ತು ರೀ ಸರಿ ನೀವು ಈ ಸೂಕ್ಷ್ಮವಾದ ಭೋಗವಿದೆ ಅನ್ನುವುದಕ್ಕೇನು ಪ್ರಮಾಣ ನೀವು ಸರಿ ಪ್ರಮಾಣ ಇಲ್ಲಿ ನೀವು ವಿರೋಧ ಪರಿಹಾರ ಮಾಡಿದ್ದೀರಿ ಪ್ರಮಾಣವನ್ನು ಹೇಳುವುದರ ಮೂಲಕವಾಗಿ ಸೂಕ್ಷ್ಮ ಭೋಗ ಭಗವಂತನಿಗಿದೆ ಸ್ಥೂಲ ಭೋಗವಿಲ್ಲ ಅಂತ ವಿರೋಧ ಪರಿಹಾರ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರಾ ಈ ವಸ್ತುಗಳು ಭಗವಂತನಿಗೆ ಭೋಗವಿಲ್ಲ ಅಂದ್ರೆ ಸ್ಥೂಲ ಭೋಗವಿಲ್ಲ ಅಂತ ಹೇಳ್ತಾ ಇದೆ ಆದರೆ ಸ್ಥೂಲ ಭೋಗವೂ ಇಲ್ಲದೆ ಸೂಕ್ಷ್ಮ ಭೋಗವೂ ಇಲ್ಲದೆ ಎರಡೂ ಇಲ್ಲದೆ ಇರಬಹುದಲ್ಲವಾ ಸ್ಥೂಲ ರಸ ಭೋಗ ಇಲ್ಲ ನೀವು ಹೇಳಿದ ಪ್ರಕಾರ ಅನಶ್ನನ್ನ ಇತ್ಯಾದಿ ವಚನಗಳು ತಗೊಂಡಾಗ ಸ್ಥೂಲ ಭೋಗ ಇಲ್ಲ ಅಂತ ಮಾಡ್ತೀರಿ ಸರಿ ಅರ್ಥವನ್ನೇ ತಗೊಳ್ಳೋಣ ಸ್ಥೂಲ ಭೋಗವೂ ಇಲ್ಲದೆ ಸೂಕ್ಷ್ಮ ಭೋಗವೂ ಇಲ್ಲದೆ ಇರಬಹುದಲ್ಲವಾ ಸೂಕ್ಷ್ಮ ಭೋಗ ಇದೆ ಅನ್ನುವುದಕ್ಕೇನು ಪ್ರಮಾಣ ಅಂತ ಎರಡನೇ ಡೌಟ್ ಬರುತ್ತೆ ಅದಕ್ಕೆ ಪ್ರಮಾಣಗಳನ್ನು ಹೇಳ್ತಾ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ ಅಲ್ಲಿ ಪ್ರವಿವಿಕ್ತ ಆಹಾರ ತರಹ ಇವ ಏಷ ಭವತಿ ಅಸ್ಮಾತ್ ಶಾರೀರಾದ್ ಆತ್ಮನಃ ಅಸ್ಮಾತ್ ಶಾರೀರಾತ್ ಅನ್ನೋದು ಸಂಧಿ ಮಾಡಿದಾಗ ಅಸ್ಮಾತ್ ಶಾರೀರಾತ್ ಆಗತ್ತೆ ಭವತಿ ಅಸ್ಮಾತ್ ಸಂಧಿ ಮಾಡಿದಾಗ ಭವತ್ಯಸ್ಮಾತ್ ಆಗತ್ತೆ ಸೊ ಭವತಿ ಅಸ್ಮಾತ್ ಶಾರೀರಾತ್ ಆತ್ಮನಃ ಅನ್ನುವ ಶಬ್ದಗಳನ್ನು ಒಟ್ಟಿಗೆ ಹೇಳಿದಾಗ ಭವತ್ಯಸ್ಮಾತ್ ಶಾರೀರಾದ್ ಆತ್ಮನಃ ಅಂತ ಆಗತ್ತೆ ನಚಾತ್ರ ಜೀವ ಉಚ್ಯತೆ ಶಾರೀರಾದ್ ಆತ್ಮನಃ ಇತಿ ಭೇದ ಅಭಿಧಾನಾತ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ಏನು ಪ್ರವಿವಿಕ್ತ ಆಹಾರತಃ ವಿವಿಕ್ತ ವಿವಿಕ್ತ ಅಂದ್ರೆ ಏನು ವಿವಿಕ್ತ ಅಂದ್ರೆ ಬೇರೆದಾಗಿರುವಂತಹದ್ದು ಪ್ರವಿವಿಕ್ತ ಅಂದ್ರೆ ಚೆನ್ನಾಗಿ ಬೇರೆಯಾಗಿರುವಂತಹದ್ದು ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ಅರ್ಥವನ್ನು ಕೊಡುವಂತಹದ್ದು ಇಲ್ಲಿ ಪ್ರವಿವಿಕ್ತ ಅಂತ ಹೇಳಿ ಸೊ ಇಲ್ಲಿ ಶ್ರುತಿಗಳಲ್ಲಿ ಜೀವಾತ್ಮನು ಭೋಗಿಸುವಂತಹ ಸ್ಥೂಲ ಭೋಗ ಪರಮಾತ್ಮನಿಗಿಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಈ ವಾಕ್ಯ ಇನ್ನೂ ಅದನ್ನು ಸ್ಪಷ್ಟ ಮಾಡ್ತಾ ಇರೋದು ಅಂತಂದ್ರೆ ಪ್ರವಿವಿಕ್ತ ಆಹಾರ ತರಹ ಅಂತ ಹೇಳಿ ಅಂದರೆ ಜೀವನಕ್ಕಿಂತಲೂ ಬಹಳ ಶ್ರೇಷ್ಠತರವಾದಂತಹ ಭಗವಂತ ಸೂಕ್ಷ್ಮ ವಸ್ತುವನ್ನು ಭೋಗ ಮಾಡ್ತಾ ಇದ್ದಾನೆ ಅವನು ಭೋಗ ಮಾಡುವಂತಹದ್ದು ಶುಚಿಯಾದ ವಸ್ತುಗಳಲ್ಲಿದ್ದು ಜೀವಾತ್ಮನ ಇಂದ್ರಿಯಕ್ಕೆ ಗೋಚರಿಸದೆ ಇರುವಂತಹ ಸೂಕ್ಷ್ಮವಾದ ಭಾಗವನ್ನು ಭಗವಂತ ಭೋಗ ಮಾಡ್ತಾ ಇದ್ದಾನೆ ಈ ಶರೀರದಲ್ಲಿರುವ ಜೀವಾತ್ಮನಿಗಿಂತ ವಿಲಕ್ಷಣನಾದವನವನು ಸೊ ಸಮ್ ಒನ್ ಹೂ ಇಸ್ ಡಿಫರೆಂಟ್ ಫ್ರಮ್ ಸೊ ಯಾಕಂದ್ರೆ ಈ ಪ್ರಮಾಣ ಹೇಳಿದಾಗ ಆ ಪ್ರಮಾಣದಲ್ಲಿ ಕೂಡ ಜೀವಾತ್ಮ ಭೋಗ ಮಾಡ್ತಾ ಇದ್ದಾನಂತ ತಗೋಬಹುದಲ್ಲವಾ? ಸೂಕ್ಷ್ಮ ರಸವನ್ನು ಅಂದ್ರೆ ಸ್ಥೂಲ ರಸವನ್ನೂ ಜೀವಾತ್ಮನೇ ಭೋಗ ಮಾಡ್ತಾ ಇದ್ದಾನೆ, ಸೂಕ್ಷ್ಮ ರಸವನ್ನು ಜೀವಾತ್ಮನೇ ಭೋಗ ಮಾಡ್ತಾ ಇದ್ದಾನೆ ಅಂತ ನೀವು ತಗೋಬಹುದಲ್ಲವಾ ಅಂತ ಮತ್ತೆ ಇನ್ನೊಂದು ಸಂಶಯ ಬರಬಹುದು. ಹಾಗಲ್ಲ, ಭೇದವನ್ನು ಈ ಪ್ರವಿವಿಕ್ತ ಆಹಾರ ತರಹ ಅಂತ ಹೇಳಿದರೆ ಪ್ರವಿವಿಕ್ತತ್ವವನ್ನು ಹೇಳುವುದು ಜೀವಾತ್ಮನಿಗೆ ಪರಮಾತ್ಮನಿಗೆ ಇರುವ ಭೇದ, ಆಹಾರದಲ್ಲಿಯೂ ಭೇದ. ಈ ವಿವಿಕ್ತತ್ವ ಪ್ರವಿವಿಕ್ತತ್ವ ಆಹಾರ ತರಹ ಅಂದ್ರೆ ಅದಕ್ಕೆ ಜೀವ ಭೋಗ ಮಾಡುವಂತಹ ತುಚ್ಛವಾದ ಆಹಾರವನ್ನು ಭಗವಂತ ಭೋಗ ಮಾಡ್ತಾ ಇಲ್ಲ, ಅದಕ್ಕಿಂತ ಉತ್ತಮವಾದ ಆಹಾರ, ಆಹಾರ ತರಹ ಅದನ್ನು ಮೀರಿರುವ ಆಹಾರ, ಅದಕ್ಕಿಂತಲೂ ಮೀರಿರುವುದಂದ್ರೆ ಸೂಕ್ಷ್ಮವಾಗಿರುವ ಆಹಾರ, ಪ್ರವಿವಿಕ್ತವಾದದ್ದು, ಅದಕ್ಕಿಂತ ಅತ್ಯಂತ ವಿಲಕ್ಷಣವಾದ ಆಹಾರ, ಜೀವನಕ್ಕಿಂತ ಅತ್ಯಂತ ವಿಲಕ್ಷಣನಾದ ಭಗವಂತ ಜೀವನ ಆಹಾರಕ್ಕಿಂತ ಅತ್ಯಂತ ವಿಲಕ್ಷಣವಾದಂತಹ, ವಿಲಕ್ಷಣ ಅಂದ್ರೆ ಕಂಪ್ಲೀಟ್ಲಿ ಡಿಫರೆಂಟ್, ಟೋಟಲಿ ಡಿಫರೆಂಟ್ ಅಂತೇಳಿ, ಅತ್ಯಂತ ವಿಲಕ್ಷಣವಾದಂತಹ ಜೀವನ ಆಹಾರಕ್ಕಿಂತ ಅತ್ಯಂತ ವಿಲಕ್ಷಣವಾದ ಸೂಕ್ಷ್ಮ ಆಹಾರ, ಜೀವನ ಸ್ಥೂಲ ಆಹಾರಕ್ಕಿಂತ ಅತ್ಯಂತ ವಿಲಕ್ಷಣವಾದ, ಅದೇ ಬಹಳ ಬೇರೆಯಾಗಿರುವಂತಹ ಸೂಕ್ಷ್ಮವಾದಂತಹ ಮಂಗಳಕರವಾದಂತಹ ಪುಣ್ಯಕರವಾದಂತಹ ಆಹಾರವನ್ನು ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರವಿವಿಕ್ತಾಹಾರ ತರಹ ಇವ ಏಷ ಭವತಿ ಅಸ್ಮಾತ್ ಶಾರೀರಾದ ಆತ್ಮನಃ. ಇಲ್ಲಿ ಇನ್ನೊಂದು ಭಗವಂತ ಅಂತ ಎಲ್ಲಿ ಹೇಳ್ತಾ ಇದ್ದಾರ್ರಿ ಅಂತ ಹೇಳಿದ್ರೆ ಅಸ್ಮಾತ್ ಶಾರೀರಾದ್ ಆತ್ಮನಃ, ಇದು ಆತ್ಮನಃ ಭಗವಂತನಿಗೆ, ಆತ್ಮ ಅಂದ್ರೆ ಜೀವನ ಇಲ್ಲ, ಇಲ್ಲಿ ಶಾರೀರಕ್ಕಿಂತ ಬೇರೆಯಾದ ಆತ್ಮಗೆ ಅಂದ್ರೆ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಶಾರೀರಕ್ಕಿಂತ ಬೇರೆಯಾದವನು ಶಾರೀರಾದ್ ವಿವಿಕ್ತ ಪ್ರವಿವಿಕ್ತ ಆತ್ಮನಃ. ಸೊ ಈ ಶಾರೀರ ಅಂದ್ರೆ ಏನು? ಶರೀರದಲ್ಲಿ ಇರುವವನು, ಶರೀರದಲ್ಲಿ ದೇವರಿದ್ದಾನಲ್ವಾ, ಸೊ ದೇವರಿಗಿಂತ ಭಿನ್ನನಾದ ಆತ್ಮ ಅಂತ ಯಾಕೆ ತಗೋಬಾರ್ದು? ಇಲ್ಲ, ಯಾಕಂದ್ರೆ ಇಲ್ಲಿ ಆಹಾರ ತರಹ ಶ್ರೇಷ್ಠವಾದದ್ದು, ಸೊ ದೇವರಕ್ಕಿಂತ ಶ್ರೇಷ್ಠವಾದ ಆಹಾರ ಜೀವ ತಗೊಳ್ತಾ ಇದ್ದಾನೆ, ಅರ್ಥ ಇಲ್ಲದೆ ಮಾತಾಗುತ್ತೆ, ಮೀನಿಂಗ್ಲೆಸ್ ಸೆಂಟೆನ್ಸ್. ಆ ಕಾರಣದಿಂದ ಜೀವನಕ್ಕಿಂತ ಬೇರೆಯಾದಂತಹ ಪರಮಾತ್ಮನು ಜೀವನಕ್ಕಿಂತ ಬೇರೆಯಾದಂತಹ ಅತ್ಯುತ್ತಮವಾದಂತಹ ಸೂಕ್ಷ್ಮವಾದಂತಹ ಅತ್ಯಂತ ವಿಲಕ್ಷಣವಾದಂತಹ ಸೂಕ್ಷ್ಮ ಆಹಾರವನ್ನು ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ಮಾತ್ರಲ್ಲೇ ಅರ್ಥ ಮಾಡ್ಲಿಕ್ಕಾಗತ್ತೆ ಇಲ್ಲಿ. ಆ ಕಾರಣ ಪ್ರವಿವಿಕ್ತಾಹಾರ ತರಹ ಇವ ಏಷ ಭವತ್ಯಸ್ಮಾತ್ ಶಾರೀರಾದ ಆತ್ಮನಃ ನಚ ಅತ್ರ ಜೀವ ಉಚ್ಯತೆ ಅಂತ ಹೇಳಿ. ಸೊ ಇಲ್ಲಿ ಜೀವ ಸೂಕ್ಷ್ಮ ರಸವನ್ನು ಉಂಟಾ ಇದ್ದಾನಂತ ಹೇಳ್ತಾ ಇಲ್ಲ, ಪರಮಾತ್ಮನೇ ಈ ಸೂಕ್ಷ್ಮ ರಸವನ್ನು ಉಂಟಾ ಇದ್ದಾನಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಶಾರೀರಾತ್ ಆತ್ಮನಃ ಇತಿ ಭೇದ ಅಭಿದಾನಾತ್, ಶಾರೀರಕ್ಕಂತ ಅಂದ್ರೆ ಶರೀರ ಉಳ್ಳವನಾದ ಜೀವನಕ್ಕಿಂತ ಬೇರೆಯಾದ ಆತ್ಮನು ಅಂದ್ರೆ ಪರಮಾತ್ಮನು ಅಂತ ಹೇಳುವುದರ ಮೂಲಕವಾಗಿ ಭೇದ ಅಭಿದಾನಾತ್ ಭೇದವನ್ನೇ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಎರಡು ವಿಧವಾದ ಭೇದ, ಒಂದು ಜೀವಾತ್ಮಗೆ ಪರಮಾತ್ಮನಿಗೆ ಇರುವ ಭೇದ, ಜೀವನ ಆಹಾರಕ್ಕೂ ಪರಮಾತ್ಮನ ಆಹಾರಕ್ಕೂ ಇರುವ ಭೇದ, ಎರಡು ಭೇದಗಳನ್ನು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನ ನಾವು ದೃಷ್ಟಿಯಲ್ಲಿ ಇಟ್ಕೋಬೇಕು ಅಂತೇಳಿ ಭೇದಾಭಿಧಾನಾತ್ ಅಂತ ಹೇಳಿ. ಇಲ್ಲಿ ಕೆಲವು ಜನ ಇನ್ನೊಂದು ವಿಧವಾದ ವ್ಯಾಖ್ಯಾನವನ್ನು ತಗೊಂಡು ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಏನಂತ ಹೇಳಿದ್ರೆ, ಇಲ್ಲರಿ ಅಸ್ಮಾತ್ ಶರೀರಾತ್ ಆತ್ಮನಃ ಅಂತ ಹೇಳಿದರೆ, ಶರೀರ ಉಳ್ಳವನು ಶರೀರದ ನಮ್ಗೆ ಯಾವಾಗ ಗೊತ್ತಾಗತ್ತೆ? ಜಾಗೃತ ಅವಸ್ಥೆಯಲ್ಲಿ ಗೊತ್ತಾಗತ್ತೆ. ಸೊ ಜಾಗೃತ ಅವಸ್ಥೆಯಲ್ಲಿರುವಂತಹ ಜೀವನಕ್ಕಿಂತ ಬೇರೆಯಾದಂತಹ ಸ್ವಪ್ನಾವಸ್ಥೆಯೋ ನಿದ್ರಾವಸ್ಥೆಯಲ್ಲಿ, ಅಂದ್ರೆ ನಾವು ಸ್ವಪ್ನ ಜಾಗೃತ ಅವಸ್ಥೆಯಲ್ಲಿ ನಾವು ಯಾರು ನಿದ್ದೆ ಮಾಡುವಾಗ ಅನ್ನ ತಿನ್ನೋದಿಲ್ವಲ್ಲ. ಸೊ ಪೀಪಲ್ ಕಮ್ ಅಂಡ್ ಟ್ರೈ ಟು ಗಿವ್ ಅನ್ ಎಕ್ಸ್ಪ್ಲನೇಷನ್, ಓಹೋ ಹೀಗೆ ಇರ್ಬೋದಲ್ಲವಾ, ಏನು ಜಾಗೃತ ಅವಸ್ಥೆಯಲ್ಲಿ ನಾವೆಲ್ಲ ಊಟ ಗೀಟ ಎಲ್ಲ ಮಾಡ್ತೀವಿ, ಸ್ಥೂಲವಾದ ವಿಷಯಗಳನ್ನು ಜಾಗೃತ ಅವಸ್ಥೆಯಲ್ಲಿ ಸ್ವೀಕಾರ ಮಾಡ್ತೀವಿ, ಸ್ವಪ್ನಾವಸ್ಥೆಯಲ್ಲಿ ಏನು ಒಳ್ಳೆ ಹೂವು ತಗೊಂಡು ಬಂದಿಟ್ಟರು ಸುವಾಸನೆ ಗೊತ್ತಾಗೋದಿಲ್ಲ ಒಳ್ಳೆ ಡೀಪ್ ಸ್ಲೀಪ್ ನಲ್ಲಿ ಇರುವಾಗ. ಸೊ ಸ್ವಪ್ನಾವಸ್ಥೆಯಲ್ಲಿಯೋ ಇಲ್ಲ ಸುಷುಪ್ತಿ ಅವಸ್ಥೆಯಲ್ಲಿಯೋ ಅಂದ್ರೆ ಬೇರೆ ಅವಸ್ಥೆಯಲ್ಲಿರುವಂತಹ ಜೀವನು ಬೇರೆ ಆಗಿದ್ದಾನೆ. ಅಂದ್ರೆ ಜಾಗೃತ ಅವಸ್ಥೆಯಲ್ಲಿರುವ ಜೀವನಕ್ಕಿಂತ ಬೇರೆಯಾದಂತಹ ಸ್ವಪ್ನಾದಿ ಅವಸ್ಥೆಗಳಲ್ಲಿರುವ ಜೀವನ ಯಾವನಿದ್ದಾನೋ ಅವನು ಆ ಜಾಗೃತ ಅವಸ್ಥೆಯಲ್ಲಿ ಅನುಭೋಗ ಮಾಡುವ ಸ್ಥೂಲವಾದ ಆಹಾರಕ್ಕಿಂತಲೂ ಬೇರೆಯಾದಂತಹ ಸೂಕ್ಷ್ಮವಾದ ಆಹಾರವನ್ನು ಸ್ವಪ್ನಾವಸ್ಥೆಯಲ್ಲಿರುವ ನಿದ್ರಾವಸ್ಥೆಯಲ್ಲಿರುವ ಜೀವ ಭೋಗ ಮಾಡ್ತಾ ಇದ್ದಾನಂತ ಯಾಕೆ ಅರ್ಥ ಮಾಡಬಾರದು ಅನ್ನುವ ಸಂಶಯ ಮತ್ತು ಡೌಟ್. ಇನ್ನೊಂದು ಡೌಟ್ ನಮಗೆ ಬರಬಹುದು, ಆ ಇನ್ನೊಬ್ರು ಕೊಡಬಹುದು ಆ ಡೌಟ್. ಅದಕ್ಕೆ ಸಮಾಧಾನ ಏನು ಅಂತ ಹೇಳಿದರೆ, ಅದಕ್ಕೆ ಆಚಾರ್ಯರು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ ಇಲ್ಲಿ. ಸ್ವಪ್ನಾದಿಶ್ಚ ಶಾರೀರೇ ಏವ ಅಂತೇಳಿ, ಶಾರೀರಸ್ತು ತಿದಾಭಿನ್ನೋ ಜಾಗೃತಾದಿ
ಜಾಗ್ರದಾದಿಷು ಅವಸ್ಥಿತೆ ಇತಿ ವಚನಾತ್ ಗಾರುಡೆ. ಗರುಡ ಪುರಾಣದಿಂದ ಈ ಶಾರೀರ ಶಬ್ದ ಏನ್ರಿ, ಸ್ವಪ್ನಾವಸ್ಥೆಯಲ್ಲಿರುವಾಗ ಒಂದು ಶರೀರ ಇರೋದಿಲ್ಲವಾ, ಆವಾಗಲೂ ಶರೀರ ಇದೆ ಅಲ್ವಾ, ಶಾರೀರ ಅಂತ ಪ್ರಯೋಗ ಮಾಡಿದ್ದಾರಷ್ಟೇ ಹೊರತು ಜಾಗ್ರದ ಅವಸ್ಥೆ ಸ್ವಪ್ನ ಅವಸ್ಥೆಯನ್ನು ಇಲ್ಲಿ ಹೇಳಲೇ ಇಲ್ಲ. ಜಾಗ್ರದ ಅವಸ್ಥೆ ಇರಲಿ, ಸ್ವಪ್ನಾವಸ್ಥೆ ಇರಲಿ, ಸುಷುಪ್ತಿ ಅವಸ್ಥೆ ಇರಲಿ, ಡೀಪ್ ಸ್ಲೀಪ್ ಇರಲಿ, ಯಾವುದೇ ಇರಲಿ, ಅವನು ಶರೀರ ಬಿಟ್ಟು ಬಿಡಲಿಲ್ಲ. ಅವನು ಜೀವ ಶರೀರದಲ್ಲೇ ಇದ್ದಾನೆ, ಶರೀರ ಉಳ್ಳವನು ಆ ಜೀವ. ಅದಕ್ಕೆ ಈ ಮೂರು ಅವಸ್ಥೆಗಳಲ್ಲಿಯೂ ಅವನು ಜೀವ, ಮೂರು ವಿಧವಾದ ಆ ಶರೀರದ ಸ್ಥಿತಿ ಮೂರು ವಿಧವಾಗಿದೆ ಅಂತ ಹೇಳ್ತಾರೆ. ಹೊತ್ತು ಮೂರು ವಿಧವಾದ ಶರೀರದ ಸ್ಥಿತಿ ಅವಸ್ಥೆಗಳು ಮೂರು. ಜಾಗೃತ ಅವಸ್ಥೆ ಈ ಜಾಗೃತ ಸ್ವಪ್ನ ಸುಷುಪ್ತಿ ಅನ್ನೋದು ಅವಸ್ಥಾ ಭೇದ, ಅವಸ್ಥಾ ಭೇದ ಡಿಫರೆನ್ಸಸ್ ಇನ್ ದ ಅವಸ್ಥ. ಅವಸ್ಥ ಮೀನ್ಸ್ ಸ್ಟೇಜಸ್, ಸ್ಟೇಟ್ಸ್, ಸ್ಟೇಟ್ಸ್ ಆಫ್ ದ ಜೀವ ಡಿಫರ್ ಆಗ್ತಾ ಇದೆ. ಹೊತ್ತು ಜೀವನೇ ಬೇರೆ ಅಲ್ಲ, ಇಲ್ಲಿ ವ್ಯಕ್ತಿಯ ಭೇದವನ್ನು ಹೇಳ್ತಾ ಇಲ್ಲ. ಆ ಕಾರಣದಿಂದ ನೀವು ಹೀಗೆ ಅರ್ಥ ಮಾಡಲಿಕ್ಕೆ ಇಲ್ಲ. ಸ್ವಪ್ನಾವಸ್ಥೆ ಜಾಗೃತ ಅವಸ್ಥೆಕ್ಕಿಂತ ಬೇರೆಯಾದ ಸ್ವಪ್ನಾವಸ್ಥೆಯಲ್ಲಿರುವ ಜೀವ ಇಲ್ಲ ನಿದ್ರಾವಸ್ಥೆಯಲ್ಲಿರುವ ಜೀವ ಅಂತ ನೀವು ಅರ್ಥ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಿಜ ನಿದ್ರಾವಸ್ಥೆಯಲ್ಲಿ ಡೀಪ್ ಸ್ಲೀಪ್ ನಲ್ಲಿ ಸ್ಥೂಲ ಭೋಗ, ಸೂಕ್ಷ್ಮ ಭೋಗ, ಸ್ಥೂಲ ಭೋಗ ಇಲ್ಲ ಅಂದ್ರೆ ನಾವು ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ನಿಜ. ದಟ್ ಡಸಂಟ್ ಮೀನ್ ಸೂಕ್ಷ್ಮವಾದದ್ದು ಅಪ್ರಾಕೃತವಾದದ್ದು ಭೋಗ ಮಾಡ್ತಾನೆ ಅಂತ ಹೇಳಕ್ ಆಗೋದಿಲ್ಲ, ಆಗೋದಿಲ್ಲ. ಅದು ಕೇವಲ ಭಗವಂತನಿಗೆ ಮಾತ್ರವೇ ಸಾಧ್ಯವಾಗುತ್ತೆ. ಸೊ ಇಲ್ಲಿ ಹೇಳದ ಇರುವ ವಿಷಯ ಉದ್ದೇಶ, ಮೂಲ ಉದ್ದೇಶ ಸಿಂಟೆನ್ಸ್ ಮೂಲತಃ ನೋಡಿದಾಗ ಆ ಜೀವನಕ್ಕಿಂತ ಅತ್ಯಂತ ವಿಲಕ್ಷಣನಾದಂತಹ ಆತ್ಮಶಬ್ದ ವಾಚ್ಯನಾದ ಪರಮಾತ್ಮನಿಗೆ ಆ ಸೂಕ್ಷ್ಮ ರಸ ಭೋಗ ಇದೆ ಅಂತ ಹೇಳುವುದರೇ ಅದು ಮುಖ್ಯ ಉದ್ದೇಶವಾಗಿದೆ. ಹೊರತು ಅವಸ್ಥಾ ಭೇದ ಹೇಳ್ತಾ ಇಲ್ಲ ಇಲ್ಲಿ, ವ್ಯಕ್ತಿ ಭೇದವನ್ನೇ ಹೇಳ್ತಾ ಇದೆ ಇಲ್ಲಿ ಅನ್ನುವ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಶಾರಿಯ ಸುತ್ತಿದಾಭಿನ್ನೋ ಜಾಗದಾದಿ ಶು ಅವಸ್ಥಿತಿ ಇತಿ ವಚನಾತ್ ಗಾರುಡೆ ಅಂತೇಳಿ. ಅದೇ ಅಷ್ಟೇ ಅಲ್ಲದೆ ಅಸ್ಮಾದಿತಿ ಈಶ್ವರ ವ್ಯಾವೃತ್ತಿ. ಸರಿ, ಈ ಶರೀರ ಅಂತ ಹೇಳಿದರೆ ಶರೀರದಲ್ಲಿರುವ ಪರಮಾತ್ಮನಿಗಿಂತ ಬೇರೆ ಆದದ್ದು ಇನ್ನೊಂದು ಯಾವುದು ಅಂತ ಹೇಳ್ಬೋದಲ್ವಾ ಅಂದ್ರೆ ಇಲ್ಲ, ಹಾಗೆ ಹೇಳಕ್ಕಿಲ್ಲ. ಯಾಕೆ ಅಂದ್ರೆ ಅಸ್ಮಾತ್ ಈ ಶರೀರದಲ್ಲಿರುವ ಜೀವನಕ್ಕಿಂತ, ಅಸ್ಮಾತ್ ಈ ಇದು ಅಂತ ಹೇಳಿ, ದಿಸ್ ಒನ್ ಅಂತ ಹೇಳಿ, ಅಸ್ಮಾತ್ ಶರೀರಾತ್ ಅಂದ್ರೆ ಈ ಶರೀರದಲ್ಲಿರುವವನಿಕ್ಕಿಂತ ಬೇರೆಯಾದ ಆತ್ಮ ಅಂತ ಹೇಳುವ ಕಾರಣದಿಂದ ಇಲ್ಲಿ ಆ ಅಸ್ಮಾತ್ ಅನ್ನುವ ಶಬ್ದದಿಂದ ಜೀವನಕ್ಕಿಂತ ಬೇರೆಯಾದಂತಹ ಭಗವಂತನನ್ನೇ ಹೇಳುವುದೇ ಮುಖ್ಯೋದ್ದೇಶವಾಗಿದೆ ಅಂತೇಳಿ. ಸೊ ಅಸ್ಮಾತ್ ಈಶ್ವರ ವ್ಯಾವೃತ್ತಿಯರ್ಥಂ, ಜೀವನಿಂದ ಈಶ್ವರನ ಭೇದವನ್ನು ತಿಳಿಸುವುದಕ್ಕಾಗಿ ಅಸ್ಮಾತ್ ಅನ್ನುವ ಶಬ್ದ ಹೊರಟಿದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಶಾರೀರೌತ ಉಭೌಜ್ಞೆಯು ಜೀವ ಈಶ್ವರ ಸನ್ನಿತಃ ಅನಾದಿ ಬಂಧನಸ್ತ್ವೇಕೋ ನಿತ್ಯಂ ಮುಕ್ತಸ್ತಥಾಪರ ಇತಿ ವಚನಾತ್ ನಾರದೀಯ. ನಾರದ ಪುರಾಣದಿಂದ ಅಫ್ಕೋರ್ಸ್ ಶರೀರ ಶಬ್ದ ಭಗವಂತ ನೀವು ಪ್ರಯೋಗ ಮಾಡ್ತಾರೆ, ಭಗವಂತ ಅಪ್ರಾಕೃತ ಶರೀರ ಉಳ್ಳವನೇ. ಆದರೆ ಎರಡು ವಿಧವಾದ ಶರೀರ ಶಬ್ದ ಶಾರೀರಕರು ಇಬ್ಬರು, ಎರಡು ವಿಧವಾದವರು. ಒಂದು ಶಾರೀರಕರು ನಮ್ಮಂತ ಜೀವರು ಯಾರಿದ್ದಾರೋ ಅವರು ಒಂದು ವಿಧವಾದ ಶರೀರಕರು. ಭಗವಂತನಿಗೂ ಶಾರೀರ ಅನ್ನುವ ಶಬ್ದ ಇದೆ, ಅದೇ ಅಪ್ರಾಕೃತ ಶರೀರ ಉಳ್ಳವನು ಅನ್ನುವ ಅರ್ಥದಲ್ಲಿ ಭಗವಂತನಿಗೂ ಶಾರೀರ ಶಬ್ದ ಇದೆ. ಅದೇ ಇಲ್ಲಿ ಪ್ರಯೋಗ ಮಾಡ್ತಾ ಇರುವುದು ಈ ಶರೀರವುಳ್ಳ ಅಂತ, ಈ ಶರೀರ ಅಂದ್ರೆ ಪ್ರಾಕೃತ ಶರೀರ ಅಂತ ತೋರಿಸಿ ಇದು ಅಂತ ಹೇಳುವುದು, ಅಪ್ರಾಕೃತವನ್ನು ತೋರಿಸಿ ಈ ಶರೀರ ಅಂತ ಯಾರು ಹೇಳ್ತಾ ಇಲ್ಲ. ಪ್ರಾಕೃತವಾದ ಶರೀರವನ್ನು ತೋರಿಸಿ ಈ ಶರೀರ ಅಂತ ಹೇಳಬಹುದೇ ಹೊರತು ಅಪ್ರಾಕೃತ ಶರೀರವನ್ನು ತೋರಿಸಿ ಈ ಶರೀರ ಅಂತ ಹೇಳಕ್ ಆಗೋದಿಲ್ಲ. ಆ ಕಾರಣದಿಂದ ನಿಜ ಶಾರೀರವು ತೌ ಉಭೌ ಎರಡು ವಿಧವಾದ ಶಾರೀರಗಳಿದ್ದಾರೆ, ಜ್ಞೇಯ ತಿಳಿಯಬೇಕು. ಜೀವ ಚ ಈಶ್ವರ ಸನ್ನಿಧ, ಜೀವ ಈಶ್ವರ ಅಂತ ಇಬ್ಬರಿದ್ದಾರೆ. ಅನಾದಿ ಬಂಧನಸ್ತು ಏಕಃ, ಅನಾದಿ ಕಾಲದಿಂದ ಬಂಧನಕ್ಕೆ ಒಳಗಾದವನು ಜೀವ ಒಬ್ಬನು. ನಿತ್ಯ ಮುಕ್ತ ತಥಾಪರ, ನಿತ್ಯ ಮುಕ್ತನಾಗಿರುವ ಶಾರೀರ ಶಬ್ದ ವಾಚ್ಯನಾದ ಭಗವಂತನು ಒಬ್ಬನು. ಅವರಿಬ್ಬರು ಬೇರೆ ಬೇರೆ, ದೇ ಆರ್ ಟೂ ಡಿಫರೆಂಟ್ ಒನ್ಸ್ ಅಂತ ನಿತ್ಯ ಭೇದವನ್ನು ತಿಳಿಸುವಂತಹ ವಚನ ಇಲ್ಲಿ ಕೂಡ ಇದೆ. ಸೊ ಅಂತೇಳಿ ನಾರದ ಪುರಾಣದಿಂದ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಹೇಳ್ತಾ ಇದು ವಿಷಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ಭೇದ ಶ್ರುತಿ ಅಂತ ಹೇಳಿ ಈ ವಿಧವಾಗಿ ಈ ಭೇದ ಶ್ರುತಿ, ಈ ಶ್ರುತಿ ವಾಕ್ಯ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಜೀವಾತ್ಮಗೂ ಪರಮಾತ್ಮಗಿರುವ ಭೇದವನ್ನು ತಿಳಿಸುವಂತಹ ವಾಕ್ಯವಾಗಿದೆ. ಅದಾದ ಮೇಲೆ ಸತಿ ಗತ್ಯಂತರೆ ಪುರುಷ ಭೇದ ಏವ ಕಲ್ಪ್ಯ ನಚ ಅವಸ್ಥಾ ಭೇದ. ಅದೇ ಆ ಕಾರಣದಿಂದ ಬೇರೆ ಯಾವ ದಾರಿಯೂ ಇಲ್ಲ. ಇಲ್ಲಿ ನಮಗೆ ಹೇಳ್ತಾ ಇರುವುದು ಶಾರೀರಾದಾತ್ಮನಃ ಅಂತ ಹೇಳುವುದು ಪುರುಷ ಭೇದವನ್ನು, ವ್ಯಕ್ತಿ ಭೇದವನ್ನು, ಪರ್ಸನ್ ಡಿಫರೆನ್ಸ್ ಅನ್ನು ಹೇಳ್ತಾ ಇದೆ ಹೊರತು ಸ್ಟೇಜ್ ಡಿಫರೆನ್ಸ್ ಅಲ್ಲ. ಸೊ ಪುರುಷ ಭೇದ, ಪುರುಷರಲ್ಲಿ ವ್ಯಕ್ತಿಗಳಲ್ಲಿ ಭೇದವನ್ನು ಹೇಳ್ತಾ ಇದೆ ಅಂತೇಳಿ. ಏವ ಕಲ್ಪ್ಯ, ಹಾಗೇ ನಾವು ಚಿಂತನೆ ಮಾಡಬೇಕು. ವಿ ಹ್ಯಾವ್ ಕಲ್ಪ್ಯ, ವಿ ಹ್ಯಾವ್ ಟು ಥಿಂಕ್ ಲೈಕ್ ದಟ್ ಓನ್ಲಿ. ಸೊ ಜತಿ ಗತ್ಯಂತರೇ ಪುರುಷ ಭೇದ ಏವ ಕಲ್ಪ್ಯ ನತು ಅವಸ್ಥಾ ಭೇದ. ಅವಸ್ಥಾ ಭೇದವನ್ನು ನಾವು ಕಲ್ಪನೆ ಮಾಡಬಾರದು. ಡೋಂಟ್ ಥಿಂಕ್ ಆಫ್ ಇಟ್ ಇಸ್ ಅವಸ್ಥಾ ಭೇದ ಅಂತ ಹೇಳಿ ಅದಕ್ಕೆ ಹೇಳ್ತಾ ಇದ್ರೆ ಆಹ ಚ ಇನ್ನು ಅದಕ್ಕೆ ಗೀತಾಕಲ್ಪವೂ ಅದನ್ನೇ ಹೇಳ್ತಾ ಇದೆ. ಆ ಭಾವನೆ ಈ ಗೀತಾ ವಾಕ್ಯದ ಭಾವ ಅದು ಆಗಿದೆ ಅಂತ ತಿಳಿಸೋದಕ್ಕೆ ಗೀತಾಕಲ್ಪ ಅನ್ನುವ ಇನ್ನೊಂದು ಗ್ರಂಥ ಇದೆ. ಅದರಲ್ಲಿ ಕೂಡ ಈ ವಿಷಯ ಹೀಗೆ ಹೇಳಿದ್ದಾರೆ ಅಂತ ಹೇಳಿ, ಪ್ರವಿತ್ತ ಭುಕ್ ಯಥೋ ಹಿ ಅಸ್ಮಾತ್ ಶಾರೀರಾತ್ ಪುರುಷ ಪುರುಷೋತ್ತಮ ಅಥೋ ಅಭೋಕ್ತಾಚ ಭೋಕ್ತಾಚ ಸ್ಥೂಲ ಅಭೋಗಾತ್ ಸ ಏವ ತು ಇತಿ ಗೀತಾಕಲ್ಪೆ. ಭಗವಂತನಿಗೆ ಕೆಲವು ಸಂದರ್ಭಗಳಲ್ಲಿ ಭೋಕ್ತ ಅಂತಲೂ ಕೆಲವು ಸಂದರ್ಭಗಳಲ್ಲಿ ಅಭೋಕ್ತ ಅಂತಲೂ ಕರೀತಿದ್ದಾರೆ. ಯಾಕೆ ಅಂತ ಹೇಳ್ತಾ ಇದ್ದಾರೆ, ಪ್ರವಿವಿಕ್ತ ಭುಕ್ ಯತಃ ಪ್ರವಿವಿಕ್ತ ಭುಕ್, ಅವನು ವಿವಿಕ್ತ ಅಂದ್ರೆ ಪ್ರವಿವಿಕ್ತ ಅತ್ಯಂತ ಭಿನ್ನನಾದವನು. ಜೀವನಿಗೆ ಜೀವನ ವಿಷಯದಲ್ಲಿ ಹೇಗೆ ಹೇಗೆ ಭೋಗ ನಡೆಯುತ್ತೋ ಅದಕ್ಕಿಂತ ಅತ್ಯಂತ ವಿಲಕ್ಷಣ ಭಿನ್ನವಾದ ರೀತಿಯಲ್ಲಿ ಭೋಗ ಮಾಡುವವನಾಗಿದ್ದಾನೆ. ಪ್ರವಿವಿಕ್ತ ಭುಕ್ ಬಹಳ ಬೇರೆಯಾಗಿ ಭೋಗ ಮಾಡುವವನು ಯತಃ ಯಾವ ಕಾರಣದಿಂದ ಆಗದರೆ ಇದ್ದಾನೋ ಹಿ, ಇದು ಪ್ರಸಿದ್ಧವಾಗಿದೆ, ಅಸ್ಮಾತ್ ಶಾರೀರಾತು ಈ ಸ್ಥೂಲವಾದ ದೇಹದಲ್ಲಿ ನೆಲೆಸಿರುವ ಜೀವನಕ್ಕಿಂತಲೂ ಪುರುಷೋತ್ತಮ. ಪುರುಷೋತ್ತಮ ನೋಡಿ, ಆತ್ಮ ಅಂತ ಅಲ್ಲಿ ಪ್ರಯೋಗ ಮಾಡಿದ್ರೆ ಪುರುಷೋತ್ತಮ ಅಂತ ಪ್ರಯೋಗ ಮಾಡಿಬಿಟ್ಟಾರೆ. ಪುರುಷೋತ್ತಮನಾದ ಭಗವಂತನು ಇದ್ದಾನೆ, ಅವನ ಭೋಗವೂ ಅತ್ಯಂತ ವಿಲಕ್ಷಣವಾಗಿದೆ. ಆ ಕಾರಣದಿಂದ ಅತಃ ಫಾರ್ ದಟ್ ರೀಸನ್ ಅಭೋಕ್ತ ಚ ಭೋಕ್ತ ಚ, ಅವನಿಗೆ ಅಭೋಕ್ತ ಭೋಗವಿಲ್ಲದವನು, ಭೋಕ್ತ ಭೋಗವಿರುವವನು ಅನ್ನುವ ಎರಡು ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ಯಾವ ಕಾರಣದಿಂದ ಅಂದ್ರೆ ಸ್ಥೂಲ ಅಭೋಗಾತ್ ಸ ಏವತು, ಸ್ಥೂಲವನ್ನು ಭೋಗ ಮಾಡುವುದಿರಲ್ಲ ಆ ಕಾರಣದ ಅಭೋಕ್ತ, ಸೂಕ್ಷ್ಮವನ್ನು ಭೋಗ ಮಾಡ್ತಾನೆ ಆ ಕಾರಣದ ಭೋಕ್ತ. ಈ ಎರಡು ಶಬ್ದಗಳು ಭಗವಂತನಿಗೆ ಅನ್ವಯವಾಗತ್ತೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಇದು ಗೀತಾಕಲ್ಪ ಅಂತ ಗೀತಾಕಲ್ಪದ ಪ್ರಮಾಣ ವಾಕ್ಯದಿಂದಲೂ ಆಚಾರ್ಯರು ನಮಗೆ ಗೀತೆಯಲ್ಲಿ ತೋರಿಸಿದ ಭಾವವನ್ನು ಸ್ಪಷ್ಟಗೊಳಿಸಿ ಅದಕ್ಕೆ ಬೇಕಾದ ಚಿಂತನೆಗಳನ್ನು ಪ್ರಮಾಣಗಳನ್ನು ಸುಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ ಆಚಾರ್ಯರು. ಇಲ್ಲಿಗೆ ಇವತ್ತಿನ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಶ್ರೀ ವಿಷ್ಣಾರ್ಪಣಮಸ್ತು. ಕಾಯಣ ವಾಚ ಮನಸ್ಸೇಂದಿರ್ವ ಬುದ್ಧ್ಯಾತ್ಮನಾವ ಅನುಸ್ವಭಾವಾತ್ ಕರೋಮಿ ಇತ್ಯ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀ ವಿಷ್ಣಾರ್ಪಣಮಸ್ತು.